ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾನಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಕ್ತಾಪ್ತಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿದ್ರೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರಭರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟತಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ನಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಬದೋ ಬಿಂಬ ಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭಿರಾಮ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷಾತ್ ಮಹಾಗ್ನೇಹ ಪುರುಷಾದ ದಂಶನಾತ್ ಅಸತ್ಸಭಾಯ ವನವಾಸ ಪೃಚ್ಛತಃ ಮೃಧೇ ಮೃಧೇ ಅನೇಕ ಮಹಾರಥಸ್ತತಃ ದ್ರೌಣ್ಯಸ್ರತಶ್ಚಸ್ಮ ಹರೇಭಿರಕ್ಷಿತಾಃ. ಹೇ ಸ್ವಾಮಿ, ವಿಷ ಅಗ್ನಿ ಪುರುಷಾದ ದಂಶನ, ಪುರುಷಾದ ಅಂದ್ರೆ ಅದ ಅಂದ್ರೆ ತಿನ್ನುವುದು, ಪುರುಷ ಅದ ಮನುಷ್ಯರನ್ನೇ ತಿಂದು ಬಿಡುವ ನಾನ ಮಹಾರಾಕ್ಷಸರೆಲ್ಲರೂ ನಮಗೆ ತೊಂದರೆ ಕೊಡಲಿಕ್ಕೆ ಬಂದರು ಅವರು ಮಹಾಗ್ನಿ. ನಂತರ ಅಸತ್ಸಭಾ ದುರ್ಯೋಧನನ ಸಭಾ, ವನವ ಅಂದರೆ ದ್ರೌಪದೀ ದೇವಿ ವಸ್ತ್ರಾಪಹರಣ ಘಟ್ಟ, ವನವಾಸ ಪೃಚ್ಛತಃ ವನವಾಸದಲ್ಲಿ ಏನು ಕಷ್ಟಗಳು, ಮೃಧೇ ಮೃಧೇ ಅನೇಕ ಮಹಾರಥಸ್ತ್ರತಃ ಅನೇಕ ಯುದ್ಧಗಳಲ್ಲಿ, ಮಹಾವಿಶೇಷವಾದ ಮಹಾಭಾರತ ಯುದ್ಧದಲ್ಲಿ ಮಹಾರಥರು ಹಾಕಿರತಕ್ಕಂಥ ಅಸ್ತ್ರಗಳಿಂದ, ದ್ರೌಣ್ಯಸ್ತ್ರತಶ್ಚ ಅವರೆಲ್ಲರೂ ಒಂದಾದರೆ ದ್ರೋಣಾಚಾರ್ಯರ ಮಕ್ಕಳಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ಒಂದು ಕಡೆ ಭೀಕರವಾಗಿರತಕ್ಕಂಥ ಬ್ರಹ್ಮಾಸ್ತ್ರವನ್ನೇ ಹಾಕಿದರು. ಆ ಅಸ್ತ್ರದಿಂದ ಹರೇ ಅಭಿರಕ್ಷಿತಾಸ್ಮ, ನಾವೆಲ್ಲರೂ ಕೂಡ ಬರೇ ರಕ್ಷಿತರಲ್ಲ ಅಭಿರಕ್ಷಿತರು. ಅಭಿರಕ್ಷಿತರು ಅಂದರೆ ನಾವು, ತಾಯಿ ಹೋಗ್ತಾ ಇರ್ತಾಳೆ, ಮಕ್ಕಳಿರ್ತಾರೆ, ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಏನಾದರೂ ಎದುರಿಗೆ ಬರ್ತಾ ಇದ್ರೆ ಅದು ಯದ್ಯಪಿ ಆ ಕಾರೋ ವೆಹಿಕಲ್ ಏನೋ ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಇವ್ರ ಮ್ಯಾರೇಜಿನ ಬರಲ್ಲ. ಆದರೆ ಆ ತಾಯಿ ಮಕ್ಕಳನ್ನ ಹಿಡ್ಕೊಂಡು ಭದ್ರವಾಗಿ ಕರ್ಕೊಂಡು ಹೋಗ್ತಾ ಇರ್ತಾಳೆ, ಅಂದ್ರೆ ತಾನು ಸುತ್ತ ಇರಬೇಕು ಮಕ್ಕಳಿಗೆ ಅನ್ನೋ ಭಾವನೆ ಅದು ದೇವರಿಗಿರುತ್ತಂತೆ. ದೇವರಿಗೆ ಆ ಭಾವನೆ ಪಾಂಡವರ ಮೇಲೆ ಮಾತ್ರ ಅಲ್ಲ, ನಮ್ಮೆಲ್ಲರ ಮೇಲೂ ಇರುತ್ತೆ ಎಂಬ ಎಚ್ಚರ ನಮಗಿಲ್ಲ, ಅದನ್ನು ಭಾಗವತ ಕೊಡತಾ ಇದೆ. ಅದಕ್ಕಾಗಿ ಅಭಿರಕ್ಷಿತಾ, ಸರಿಮ್ಮ ರಕ್ಷಣೆ ಮಾಡಿದೆ, ಮುಂದೇನು ಅವಾಗ ಹೇಳುತ್ತಾಳೆ. ಹೇ ಕೃಷ್ಣ, ಈ ಅರಣ್ಯಕಾಚಾರ ನನಗೆ ಹೇಳ್ತಾರೆ ಎರಡು ರೀತಿಯಾದ ಶತ್ರುಗಳು. ಒಂದು, ಒಬ್ಬ ಶತ್ರು ಮುಚ್ಚಿಟ್ಟುಕೊಂಡು ನಗುತ್ತಾ ಮುಖದಿಂದ ಬರುವ ಶತ್ರು, ಇನ್ನೊಬ್ಬ ಸೀದಾ ಚೂರಿ ಹಾಕುವ ಶತ್ರು. ಎರಡು ಶತ್ರುಗಳು ಯಾವುದು ಅಂದರೆ ನಮ್ಮ ಜೀವನದಲ್ಲಿ ಬರುವ ಸುಖ ದುಃಖ. ಯಾಕೆ ಅಂದರೆ ದುಃಖ ಡೈರೆಕ್ಟ್ ಆಗಿ ಚೂರಿ ಹಾಕಿದಂತೆ ನೋವು ಕೊಡ್ತಾ ಬರುತ್ತೆ, ಅದಕ್ಕೆ ಬೇಡ ಅಂತೇವೆ. ಆದರೆ ಅದು ಮಾಡೋ ಕೆಲಸ ಏನು? ದೇವರನ್ನ ಮರೆಸುತ್ತೆ. ದುಃಖ ಬಂದಾಗ ದೇವರನ್ನ ಮರೆಯುತ್ತೇವೆ. ಸುಖ ಬಂದಾಗ ಸುಖ ಹಿತವಾಗಿರುತ್ತೆ, ಮಾಡೋದೇನು? ದೇವರನ್ನ ಮರೆಸುತ್ತೆ. ಹೌದಾನೆ? ಆದ್ದರಿಂದ ಸುಖವೂ ದೇವರನ್ನ ಮರೆಸುತ್ತೆ, ದುಃಖವೂ ದೇವರನ್ನ ಮರೆಸುತ್ತೆ. ಮತ್ತೆ ಆದರೆ ಸುಖ ಬಂದಾಗ ದೇವರ ನೆನಪು ಕಷ್ಟ, ದುಃಖ ಬಂದಾಗ ಮರೆತಿದ್ರು ಕೂಡ ಆಗಾಗ ದೇವರ ನೆನಪು ಬಂದೇ ಬರುತ್ತೆ. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಬರ್ತೇವೆ. ಅದಕ್ಕೆ ಆಕೆ ಹೇಳ್ತಾ ಇದ್ದಾಳೆ, ಸುಖ ನಮಗೆ ಬೇಡ ಹರಿಯೇ, ವಿಪದ ಸಂತು ನಶ್ವತ ತತ್ರ ತತ್ರ ಜಗತ್ಪತೆ. ಸ್ವಾಮಿ, ನಮಗೆ ಅಲ್ಲಲ್ಲಿ ಸುಮ್ಮನೆ ಸ್ವಲ್ಪ ಕಾಲ ಅಲ್ಲ, ಶಾಶ್ವತವಾಗಿ ನಮಗೆ ವಿಪತ್ತುಗಳು ಬರಲಿ ಹರಿಯೇ. ಯಾಕಮ್ಮ ವಿಪತ್ತು ಯಾರೂ ಕೇಳಲ್ಲ ಜಗತ್ತಿನಲ್ಲಿ? ನಾವು ಶ್ರೀನಿವಾಸ ದೇವರಿಗೆ ಕಲ್ಯಾಣ ಮಾಡಿಸಿ ಸ್ವಾಮಿ ಸ್ವಲ್ಪ ಕಷ್ಟ ಕೊಡಯ್ಯ ಅಂತ ಕೇಳೋರು ಯಾರಾದ್ರೂ ಇದ್ದಾರೆ? ಇದ್ರೆ ಒಂದ್ಸಲ ಎದ್ದು ನೋಡಿ, ನೋಡ್ಬೇಕು ಅಂತಿದೆ. ಇಲ್ಲಲ್ವಾ? ಯಾರಾದ್ರೂ ಕೇಳ್ತೀವ? ಇಲ್ಲ, ನಾನು ಕೇಳಲ್ಲ. ಆದರೆ ನೀನ್ಯಾಕೆ ಕೇಳ್ತಾ ಇದೀಯ ಅಂದ್ರೆ, ಸ್ವಾಮಿ ಕಷ್ಟ ಬಂದಾಗ ನಿನ್ನ ದರ್ಶನ ಆಗುತ್ತೆ, ನಿನ್ನ ನೆನಪು ಬರುತ್ತೆ. ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ. ನಿನ್ನ ದರ್ಶನ ಆಯಿತಾ ಮತ್ತು ಸಂಸಾರದ ದರ್ಶನ ಆಗಲ್ಲ. ನಿನ್ನ ದರ್ಶನ ಆಗುವಂಥ ಆಪತ್ತಿನ ದರ್ಶನ ನಮಗಾಗಲೇಯ್ಯ. ಆಪತ್ತು ಬಂದ್ರೆ ನಿನ್ನ ದರ್ಶನ. ನೋಡಿ, ಪಾಂಡವರ ಜೀವನದಲ್ಲಿ ಎಲ್ಲೆಲ್ಲಿ ಆಪತ್ತುಗಳು ಬಂತು ಅಲ್ಲಿ ದೇವ ತಾನಾಗಿ ದರ್ಶನ ಕೊಟ್ಟ. ಅದಕ್ಕೆ ಕೇಳಿದ್ರು, ನಿನ್ನ ದರ್ಶನ ಕೇಳಿಕೊಂಡ ಕಷ್ಟ ಎಂಥದ್ದು? ಅಂಥ ಇಂಥ ಕಷ್ಟ ಅಲ್ಲ, ನಿನ್ನ ದರ್ಶನ ಬರುವಂಥ ಕಷ್ಟ ಬರಲಿ ಹರಿಯೇ ಎಂದ್ರು. ಸ್ವಲ್ಪ ಡೆಲಿಕಸಿ ನೋಡಿದ್ದೀರಾ? ಬರೀ ಕಷ್ಟ ಕೊಡು ಅಂತ ಹೇಳಿಲ್ಲ, ಅಂಥ ಕಷ್ಟಗಳಿಗೆ ನಮ್ಮ ಜೀವನದಲ್ಲಿ ಏನು ಕಡಿಮೆಯೇ ಇಲ್ಲ. ಹುಟ್ಟಿದ ಕಾಲಕ್ಕಿಂತ ಕಷ್ಟಗಳು ಬರ್ತಾ ಇವೆ, ದೇವರ ನೆನಪು ಬಂತ? ಬರಲಿಲ್ಲ. ಅದಕ್ಕೆ ನಿನ್ನ ನೆನಪು ಬರುವಂಥ ಕಷ್ಟಗಳು ನಮಗೆ ಬರಲಿ ಹರಿಯೇ. ಅದಕ್ಕೆ ವಿಪದ ಅಂದ್ರೆ, ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ವಿ ಅಂದ್ರೆ ಭಗವಂತ, ವಿ ಎಂಬ ಒಂದು ಅಕ್ಷರ, ವಿ ಇತಿ ಪಕ್ಷಿ ಪರಮಾತ್ಮನೋ ಅಂತ ಪಕ್ಷಿಯನ್ನು ತಿಳಿಸಿಕೊಡುತ್ತೆ. ವಿ ಅಂದ್ರೆ ವಿಹಗ, ಹೌದು, ವಿಹಗ ವಿಪಗಮನ, ಈ ರೀತಿಯಲ್ಲಿ ವಿ ಅಂದ್ರೆ ಪಕ್ಷಿ, ವಿ ಅಂದ್ರೆ ಭಗವಂತ, ವಿ ಪದ ಪದರ್ಗತವು ಅಂತ ಅಂದ್ರೆ ವಿಶೇಷವಾಗಿ ಆ ಭಗವಂತನನ್ನ ತಿಳಿಸಿಕೊಡುವಂಥ ಜ್ಞಾನ ಅಂತರ್ಥ. ಕಷ್ಟ, ಕಷ್ಟದಿಂದ ದೇವರ ತಿಳುವಳಿಕೆ ನಮಗೆ ಚೆನ್ನಾಗಿ ಬಂತ, ಅವಾಗೇನಾಗುತ್ತೆ? ಆ ಕಷ್ಟ ಬಂದಿದ್ದು ಸಾರ್ಥಕ, ದೇವರ ನೆನಪು ಬರುತ್ತೆ. ಅದರಿಂದ ಕಷ್ಟ ಕೊಡು, ಹಾಗ ದೇವರನ್ನ ಕೇಳಬೇಕಾದ ಹೇಳಿಕೊಡ್ತಾ ಇದ್ದಾಳೆ ಕುಂತಿದೇವಿ. ದೇವರನ್ನ ಕಷ್ಟ ತೆಗಿ ಅಂತ ಕೇಳಬೇಡಿ, ಕಷ್ಟ ಕೊಡು ಹರಿಯೇ, ಕಷ್ಟ ತಡೆಯುವ ತಾಕತ್ತು ಕೊಡು. ಆ ಕಷ್ಟ ತಡೆಯುವ ತಾಕತ್ತು ನಿನ್ನ ನೆನಪಿನ ಮೂಲಕ ಕೊಡು ಹರಿಯೇ ಅಂತ ದೇವರಲ್ಲಿ ಅಂದ್ರೆ ನಮ್ಮ ಪ್ರಾರ್ಥನೆಯ ಫೈನ್ ಫಿಲ್ಟರೇಷನ್ ಮಾಡ್ತಾ ಇದ್ದಾರೆ. ನಾವೆಂದು ಕೊಡು ದೇವರ ಹತ್ರ ಬಂದರೆ ಕಷ್ಟ ಬೇಡ, ಕಷ್ಟ ಬೇಡ ಅಂತಲೇನೆ ಕೇಳಿಕೊಳ್ಳೋದು. ಕಷ್ಟ ಕೊಡು ಪರವಾಗಿಲ್ಲ ಅಂತ ಎಂದಾದರೂ ಕೇಳಿದ್ವಾ? ಸಾಧ್ಯ ಇಲ್ಲ. ಕೇಳೋಣ, ಧೈರ್ಯವಾಗಿ ಕೇಳೋಣ. ನಿನ್ನ ನೆನಪಿನಿಂದ ಕಷ್ಟವನ್ನ ಚೆನ್ನಾಗಿ ಎದುರಿಸಿ ಸಂತೋಷವಾಗಿರಬಹುದಂತೆ. ಕಷ್ಟ ಬಂದಾಗ ಇದು ನೋಡಿ, ಈ ಕಷ್ಟದ ಲಕ್ಷಣ, ಕಷ್ಟ ಬಂದ್ರೆ ಅಡ್ಡಿ ಇಲ್ಲ, ಕಷ್ಟದಿಂದ ಮನಸ್ಸಿಗೆ ದುಃಖ ಬಂದ್ರೇನೆ ಕಷ್ಟ. ಹೌದಾನೆ? ಹಸಿವೆ ಈ ಆಗ್ತಾ ಇದೆ, ತಿನ್ಲಿಕ್ಕಿಲ್ಲ, ಅಯ್ಯೋ ತಿನ್ಲಿಕ್ಕಿಲ್ಲ ಎಂಬ ದುಃಖ ಜಾಸ್ತಿ ಇರುತ್ತೆ. ಹಸಿವೆಕ್ಕಿಂತ ಹೆಚ್ಚು ದುಃಖದಿಂದ ದುಃಖ ಜಾಸ್ತಿ ಆಗ್ತಾ ಇರುತ್ತೆ. ಹೌದಾನೆ? ಆ ಮನಸ್ಸಿನ ಭಾವನೆಯೇ ಕತ್ತರಿಸಿ ಹೋದರೆ ಕಷ್ಟ ಬಂದರೂ ಸುಖವಾಗಿರ್ತೇವೆ. ಆ ಸ್ಥಿತಿ ರಾಘವೇಂದ್ರ ಸ್ವಾಮಿಗಳದ್ದು. ರಾಘವೇಂದ್ರ ವಿಜಯ ಏನೇನು ಆರಾಧನೆ ಬರುತ್ತೆ, ರಾಘವೇಂದ್ರ ವಿಜಯ ಕೇಳಿದಾಗ ಪಾಪ ರಾಯರಿಗೆ ತಿಂಗಳಲ್ಲಿ ಐದಾರು ಏಕಾದಶಿಗಳು ಬರ್ತಾ ಇದ್ವು. ಏನಿಲ್ಲ, ಇಡೀ ಮನೆ ಉಪವಾಸ. ಇನ್ನು ಎಲ್ಲರೂ ಕಾಟ ಕೊಡ್ತಾರೆ, ಊಟ ಆಗಿಲ್ವಾ ಊಟ ಆಗಿಲ್ವಾ ಅಂತ. ಅದಕ್ಕಾಗಿ ಅಕ್ಷತೆ ಅಂಗಾರ ಕೊಟ್ಕೊಂಡು ಹಾಕಿಟ್ಕೊಳ್ತಾ ಇದ್ರಂತೆ, ಒಬ್ಬರು ಕೇಳಬಾರದು ಅಂತ. ಭೋಜನ ಚಿಕ್ಕ ಹಾಕೊಂಡಿರ್ತಾ ಇದ್ರಂತೆ, ಭೋಜನ ಮಾಡದಿದ್ರು. ಮತ್ತೆ ಅವರಲ್ಲಿ ದುಃಖ ಇತ್ತ ಅಂದ್ರೆ, ಹಸಿವೆ ಇತ್ತು, ಹಸಿವೆಯನ್ನು ಮರೆಸುವ ದೇವರ ನೆನಪಿತ್ತು. ಹಸಿವೆ ಇದೆ, ತಿನ್ನಲಿಕ್ಕೆ ಇಲ್ಲ ಎಂಬ ದುಃಖ ಇದ್ದಿಲ್ಲ. ಆ ದುಃಖ ಇದ್ದಿಲ್ಲ, ಹಸಿವೆಯ ಮರುವು ಇತ್ತು. ಹಸಿವೆ ಇಲ್ಲದಿದ್ದರೆ ಏನಿರ್ತಾ ಇತ್ತೋ ಹಾಗೆ ಇಡೀ ಜೀವನ ಕಳೆದರು. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳನ್ನು ಕೇಳಬೇಕಾಗಿದ್ದೇನು, ನಮಗೂ ಕೊಡಿ ಸ್ವಲ್ಪ. ಯಾಕೆ ಅಂದರೆ ನಮ್ಮಲ್ಲಿ ಹಸಿವೆಯೇ ಇಲ್ಲ, ದೇವರನ್ನ ಕಾಣಬೇಕೆಂಬ ಹಸಿವೆ ಇಲ್ಲ, ಅವನ ಚಿಂತನೆ ಮಾಡಬೇಕೆಂಬ ಹಸಿವೆ ಇಲ್ಲ. ಅಜೀರ್ಣ ತುಂಬ ಆಗಿದೆ, ಚೂರು ಹಾಕಿದ್ರೆ ವಾಂತಿ ಆಗ್ತಾ ಇದೆ, ಅಂತ ಸ್ಥಿತಿಯಲ್ಲಿದ್ದೇವೆ. ಜೀರ್ಣ ಶಕ್ತಿ ಕೊಡಿ ಅಂತ ಕೇಳಬೇಕು, ಅದನ್ನು ಹೇಳ್ತಾ ಇದ್ದಾಳೆ. ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಇನ್ನ ಮುಂದೆ ಹೇಳ್ತಾ ಇದ್ದಾಳೆ, ಜನ್ಮೈಶ್ವರ್ಯ ಶ್ರುತಶ್ರೀಭಿ ಏಧಮಾನ ಮನ ಮದಃ ಕುಮಾನ್ ನಾರ್ಹ ಇತ್ಯಭಿಧಾ ತುಂಬೈ ಆತ್ಮ ಇತು ಇತಿ ಅಕಿಂಚನ ಗೋಚರಂ ತ್ವಾಂ. ಇಲ್ಲಿ ಹೇಳ್ತಾ ಇದ್ದಾಳೆ, ಜನ್ಮೈಶ್ವರ್ಯ ಶ್ರುತಶ್ರೀಭಿಃ ಏಧಮಾನ ಮದಃ ಕುಮಾನ್. ಹುಟ್ಟು ಮದ ಬರುತ್ತಂತ ನಮಗೆ, ಮದ ಎಷ್ಟರಿಂದ ಬರೆ ಯಾವ್ದಾವುದರಿಂದ ಬರುತ್ತೆ ಅಂದರೆ ಹುಟ್ಟಿನಿಂದ ಮದ ಅಲ್ಲ, ಹುಟ್ಟಿದ್ರೆ ಮದ ಯಾಕೆ ಬರುತ್ತೆ? ಏ ನಮ್ದಿಂತ ವಂಶ, ವಂಶ ದೊಡ್ಡದಾದ್ರೆ ನಾವು ಹೇಗಿದ್ದೀವಿ ಅಂತ ನೋಡ್ಬೇಕು. ಹೌದ್ ತಾನೆ, ನಮ್ದಿಂಥ ವಂಶ, ನಾವು ಇಂಥವ್ರು, ಈ ವಂಶದಲ್ಲಿ ಹುಟ್ಟಿ ಬಂದೀವಿ, ಹೀಗೆ ಹಾಗೆ ಎಲ್ಲ ಇರುತ್ತೆ. ಅದು ಎಲ್ಲ ಜಾತಿಯಲ್ಲಿ ಎಲ್ಲ ವರ್ಗಗಳಲ್ಲಿ ಎಲ್ಲ ವರ್ಣಗಳಲ್ಲಿ ಇದೆ. ಹೌದ್ ತಾನೆ? ಹಾ, ನಾನಿಂಥ ಗೌಡ್ರ ಮಗ ಅಂತ ಅವ್ರು ಅಂತ ಹೇಳ್ಕೊಳ್ತಾರೆ. ನಾವು ಇಂಥ ಸ್ವಾಮಿಗಳ ವಂಶದಲ್ಲಿ ಬಂದವರು ನಾವಂತ ಹೇಳ್ಕೊಂತೀವಿ. ನಾವು ಇಂಥ ದಾಸ ವಂಶದಲ್ಲಿ ಬಂದವರು ನಾವು ಹೇಳ, ಇಂಥ ಆಚಾರ ವಂಶ ಅಂತ ವೈದಿಕರು ಹೇಳಿಕೊಳ್ತಾರೆ. ಇನ್ನ ಇದ್ರೆ ಏ ಈ ಬೆಂಗಳೂರಲ್ಲಿ ಮೇಯರ್ ಇದ್ರಲ್ಲ ಮೊನ್ನೆ, ಹೌದು ಅವ್ರ ಮೊಮ್ಮಗ ನಾನು. ಆದ್ರೆ ಏನು ಹೀಗೆ ಜನ್ಮ, ನಾನು ಇಂಥವರ ವಂಶದಲ್ಲಿ ಹುಟ್ಟಿದೆ ಎಂಬ ಗರ್ವ ಮದ. ಐಶ್ವರ್ಯ, ಐಶ್ವರ್ಯದಿಂದ ಇನ್ನು ಹೇಳಬೇಕಾಗಿಲ್ಲ. ದುಡ್ಡು ಬಂದು ಕೂಡಲೇ ಮನುಷ್ಯನ ಕಣ್ಣು ಮೇಲಕ್ಕೆ ಹೋಗ್ತಾನೇ ಇರುತ್ತೆ. ಹಾಗೆ ದುಡ್ಡು ಬಂದರೂ ಕೂಡ ಕಣ್ಣು ಮೇಲಕ್ಕೆ ಹೋಗದೇ ಇತ್ತ, ದೇವರ ಪರಮ ಕಾರುಣ್ಯಾಂತರ್ಥ. ಜನ್ಮ ಐಶ್ವರ್ಯ ಶ್ರುತಶ್ರೀಭಿ ಶ್ರುತ, ದೇವರ ಕುರಿತು ಶಾಸ್ತ್ರದಿಂದ ತಿಳಿಯದೇ ಇದ್ರೆ ತಿಳಿದಿಲ್ಲ ಎಂಬ ದುಃಖ ಒಂದೇ ಇರುತ್ತೆ. ತಿಳಿಯಲಿಕ್ಕೆ ಶುರು ಮಾಡಿದ ಕೂಡಲೇ, ತಿಳ್ಕೊಳ್ತಾ ಇರುವಾಗ ಸರಿಯಾಗಿ ತಿಳಿಯದಿದ್ರೆ ತಿಳಿದದ್ದಕ್ಕೆ ದುಃಖ ಆಗತ್ತಂತೆ. ಅದೇನ್ರಿ ಹಾಗೆ ಹೇಳ್ತೀರಿ, ದೇವರ ಕುರಿತು ತಿಳಿದ್ರೆ ದುಃಖ ಬರುತ್ತಾ ಅಂದ್ರೆ, ದೇವರ ಕುರಿತೇ ತಿಳಿದಿತ್ತು ಆದರೆ ತಿಳಿಯೋ ಕಾಲಕ್ಕೆ ನಾ ತಿಳಿದೆ ಅಂತ ತಿಳಿದ್ರೆ, ಅಂದರೆ ಸ್ವಾಮಿ ತಿಳಿಸಿದ ಅದಕ್ಕೆ ನಾ ತಿಳಿದೆ ಅಂತ ಇಲ್ಲ, ನಾನೇ ತಿಳಿದೆ ಅಂತ ತಿಳಿದರೆ ಆ ತಿಳುವಳಿಕೆ ತುಂಬಾ ತೊಂದರೆ ಕೊಡುತ್ತೆ ಅಂತ ಹೇಳ್ತಾರೆ. ಅಹಂಕಾರ ರಹಿತವಾದ ತಿಳುವಳಿಕೆ ಬೇಕು. ತಿಳುವಳಿಕೆಯನ್ನು ಬಂತು, ಸ್ವಾಮಿ ಕೊಟ್ಟ ಎಂಬ ಎಚ್ಚರ ಬಂತು, ಯಾವಾಗಾದರೂ ತೆಗೀಬಹುದು. ಸ್ವಾಮಿ ಕೊಟ್ಟ ಯಾವಾಗಾದರೂ ತೆಗೀಬಹುದು. ಆವಾಗ ಆ ಎಚ್ಚರ ತಲೆಯಲ್ಲಿದ್ದರೆ ಎದುರಿ ವ್ಯಕ್ತಿಯಲ್ಲಿ ನನ್ನಷ್ಟು ಪಾಂಡಿತ್ಯ ಇಲ್ಲ ಅಂತ ಗೊತ್ತಾದಾಗ, ಏನೂ ಇಲ್ಲ ಅಂತ ಗೊತ್ತಾದಾಗ ಅವನ್ನು ನೋಡಿ ಕಡೇ ಭಾವನೆ, ಏ ಸರ್ಕೊಳ್ಳಿ ಸರ್ಕೊಳ್ಳಿ, ಬಹಳ ಪಾಂಡಿತ್ಯ, ನೀವೆಲ್ಲ ಎದುರಿಗೆ ಬರಬಾರ್ದು. ಹಾಗೆ ಅಹಂಕಾರ ಬಂತ, ಅವಾಗ ಹೇಳ್ತಾರೆ, ಅಯ್ಯ ಇವತ್ತು ಸ್ವಾಮಿ ಕೊಟ್ಟದ್ದಕ್ಕೆ ನನ್ನಲ್ಲಿ ಜ್ಞಾನ ಉಳಿದಿದೆ, ಅವನಿಗೆ ಅವನ ಕರ್ಮಾನುಸಾರ ಕೊಡಲಿಲ್ಲ, ಅದೇ ಸ್ವಾಮಿ ಅವನಿಗೂ ಕೊಟ್ರೆ ಅವನಿಗೂ ಬರುತ್ತೆ, ನನ್ನಲ್ಲಿ ತೆಗೆದುಬಿಟ್ರೆ ನನ್ನಲ್ಲಿ ಹೋಗುತ್ತೆ. ಈ ಎಚ್ಚರ ಇತ್ತ ಆ ವಿದ್ಯೆ ಯಾವಾಗೂ ಹೊಳೆಯುತ್ತಾ ಇರುತ್ತೆ. ಇಲ್ಲ, ವಿದ್ಯೆ ಒಂದಿರುತ್ತೆ, ಅಹಂಕಾರ ಸೇರಿಬಿಟ್ರೆ ಚಾಕು ತರಕಾರಿ ಹಚ್ಚಲಿಕ್ಕೆ ಅಥವಾ ಕೊಡಲಿ ಮರ ಕಡಿದು ಚೆನ್ನಾಗಿ ಬಳಸಲಿಕ್ಕೆ ಅಡಿಗೆ ಮೊದಲಾದ ಬಡಿಸಲಿಕ್ಕೆ ಬಳಕೆ ಆಗಬೇಕಾದ ಆ ಸಾಧನ ಇನ್ನೊಬ್ಬರ ತಲೆ ಕಡಿಯಲಿಕ್ಕೆ ಹೋದರೆ ಹೇಗಾಗುತ್ತೋ, ಒಂದೇ ಖಡ್ಗ ಒಳ್ಳೆದಕ್ಕೆ ಬಳಸಿದರೆ ಒಳ್ಳೆದಾಗುತ್ತೆ. ಅಹಂಕಾರ ಇತ್ತ ವಿದ್ಯೆ ಎಂಬುದು ಖಡ್ಗ ಆಗಿ ಇನ್ನೊಬ್ಬರ ತಲೆ ಕತ್ತರಿಸಲ್ಲ, ನಮ್ಮ ತಲೆಯೇ ಕತ್ತರಿಸುತ್ತೆ. ಸೂಸೈಡಲ್ ಅಟೆಂಪ್ಟ್ ಯಾವುದು? ತಿಳುವಳಿಕೆ ತಂದುಕೊಂಡು ನಾನೇ ತಿಳ್ಕೊಂಡೆ ಎಂಬ ಅಹಂಕಾರ ಬಂದ್ರೆ ಸೂಸೈಡಲ್ ಅಟೆಂಪ್ಟ್. ಅದನ್ನ ಹೇಳ್ತಾ ಇದ್ದಾರೆ ಜನ್ಮೈಶ್ವರ್ಯ ಶ್ರುತಶ್ರೀಭಿ ಏಧಮಾನ ಮದಕುಮಾನ್. ಅದಕ್ಕೆ ಹೇಳ್ತಾ ಇದ್ದಾರೆ ಅಂಥ ವಿಶೇಷವಾಗಿರತಕ್ಕಂಥ ಮದಗಳಿಂದ ಕೂಡಿರತಕ್ಕಂಥ ಮನುಷ್ಯ ತ್ವಾಂ ಅಕಿಂಚನ ಗೋಚರಂ. ಅಕಿಂಚನ ಗೋಚರಂ, ಅಕಿಂಚನರು ಅಂದ್ರೆ ಯಾರು ಅಂತ ಹೇಳ್ತಾರೆ. ಅಕಿಂಚನರು ಅಂದ್ರೆ ಎಲ್ಲ ಸ್ವಾಮಿಯ ಅಧೀನ, ನನ್ನದೆಂತೂ ಏನೂ ಇಲ್ಲ, ಅವನು ಕೊಟ್ಟದ್ದೇ ಸ್ವಂತ, ನಾನಾಗಿ ಪಡ್ಕೊಂಡದ್ಯಾವುದಿಲ್ಲ. ಯಾವುದು? ನನ್ನದೇ ಆದ ನನ್ನ ಸ್ವರೂಪದಲ್ಲಿರುವ ಜ್ಞಾನಾನಂದ ಆದರೂ ನಂದೇ ಆದರೂ ನನಗಿಲ್ಲ, ಸ್ವಾತಂತ್ರ್ಯವಿಲ್ಲ, ಪಡೆಯಲಿಕ್ಕಿಲ್ಲ. ದೇವರಿಂದಲೇನೆ ಜ್ಞಾನ ಪಡೆಯಬೇಕು, ದೇವರಿಂದಲೇನೆ ಆನಂದ ಪಡೆಯಬೇಕು, ಏನಾದರೂ ಅವನಿಂದಲೇ ಪಡೆಯಬೇಕು. ಸ್ವಂತಿಕೆಯಿಂದ ಪಡೆದದ್ದು ಯಾವುದೂ ಇಲ್ಲ ಅಂತ ಎಚ್ಚರ ಯಾರಿಗಿರುತ್ತೋ, ಅದು ಶರೀರ ಆಗಿರಲಿ, ಪ್ರಾಣ ಆಗಿರಲಿ, ಇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಅಥವಾ ಸುತ್ತಿದ್ದ ವ್ಯಕ್ತಿಗಳಾಗಲಿ, ಸಂಪತ್ತಾಗಲಿ, ಏನೇ ಆಗಲಿ, ಸ್ವಾಮಿ ಕೊಟ್ಟ ನಾನಾಗಿ ಪಡೆಯಲಾರೆ ಎಂಬ ಎಚ್ಚರ ಯಾರಿಗೆ ಸದಾ ಇರುತ್ತೋ ಅವರನ್ನ ಅಕಿಂಚನರು ಅಂತಾರೆ. ಅಂಥವರಿಗೆ ಗೋಚರಂ, ಅಂಥ ನಿನ್ನನ್ನ ಈ ಅಹಂಕಾರದಿಂದ ಕೂಡಿದವ ಎಂದು ತಿಳಿಯಲಾರ, ಅಹಂಕಾರದಿಂದ ಕೂಡಿದವ ನಿನ್ನನ್ನ ತಿಳಿಯಲಾರ ಅಂದ್ರು. ಅದರಲ್ಲಿ ತುಂಬಾ ಅರ್ಥ ಕೂತಿದೆ. ಏನದು ಅಂದ್ರೆ ನಮ್ಮ ತಲೆಗೆ ಸಾಮಾನ್ಯ ಬರುವುದೇನಂದ್ರೆ ತುಂಬಾ ಅಹಂಕಾರ ಕೂತಿದೆ, ದೇವರ ಕಡೆಗೆ ಬರಲ್ಲ, ದೇವಸ್ಥಾನಕ್ಕೆ ಬರಲ್ಲ, ಏನು ಬರಲ್ಲ, ಹಾಗಿರ್ತಾನೆ, ದೇವರೆಲ್ಲ ತಿಳ್ಕೊಳ್ಳಲ್ಲ ಅವ ಅಂತ ಅರ್ಥ ಆಯ್ತು. ಹೌದ್ ತಾನೆ, ಅಹಂಕಾರ ಈ ಮದಗಳೆಲ್ಲ ಇದ್ರೆ ದೇವರ ಕಡೆಗೆ ಬರಲ್ಲ ಅಂದ್ರು. ನಿಮಗೆ ಅರ್ಥೇ ಆಗ್ಲಿಲ್ಲ ಅಂತ ಭಾಗವತ. ಯಾರಾದರೆ ತುಂಬಾ ಅಹಂಕಾರದಿಂದ ಕೂಡಿಕೊಂಡು ಹೊರಗಿಂದ ದೇವರ ಕಡೆ ಬರ್ತಾ ಇಲ್ಲಲ್ಲ, ಅವರ ಕುರಿತು ಹೇಳಿದ್ದಲ್ಲ, ಅದು ಇದ್ದದ್ದೇ. ಇನ್ನೊಂದು ವರ್ಗ ಇದೆ, ಯಾವುದದು? ಅದನ್ನ ಪ್ರಹ್ಲಾದರಾದರೂ ತುಂಬಾ ಒತ್ತಿ ಹೇಳುತ್ತಾರೆ ಅದನ್ನ. ಶಾಸ್ತ್ರವೇನೋ ಓದಿ ಆಯಿತು, ಶಾಸ್ತ್ರ ಓದಿದ ಮೇಲೆ ದೇವರೇ ಬೇಕು, ದೇವರನ್ನ ಪಡೆದರೆ ಮೋಕ್ಷ ಬರುತ್ತೆ ಅಂತ ಗೊತ್ತಾಯಿತು. ಈ ಸಂಸಾರದಲ್ಲಿರುವ ಎಲ್ಲಾ ವಸ್ತುಗಳು ಸರಿಯಿಲ್ಲ ಅಂತಲೂ ಗೊತ್ತಾಯಿತು, ಎಲ್ಲದರ ಮೇಲೆ ವೈರಾಗ್ಯ ಬಂದದ್ದು ಆಯಿತು. ನೋಡಿ, ಓದಿದ್ದು ಆಯಿತು, ವೈರಾಗ್ಯ ಬಂದದ್ದು ಆಯಿತು, ಎಲ್ಲವನ್ನ ಬಿಟ್ಟದ್ದು ಆಯಿತು, ದೇವರಲ್ಲೇ ಮನಸ್ಸಿಟ್ಟದ್ದು ಆಯಿತು. ಇಂಥ ವ್ಯಕ್ತಿಯು ದೇವರಿಗೆ ವಿಮುಖ ಅಂತ ಕರೀತಾರೆ. ಅಲ್ಲಯ್ಯ, ಸಂಸಾರದಲ್ಲಿ ಎಲ್ಲ ಬಿಟ್ಟು ಎಲ್ಲ ವೈರಾಗ್ಯದನ್ನು ಕೊಡಿಕೊಂಡು ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಅಂಥ ವ್ಯಕ್ತಿ ಅವನು ವಿಮುಖ ದೇವರಿಗೆ ಅಂತ ಹೇಗೆ ಹೇಳ್ತೀರಾ? ದೇವರಲ್ಲಿ ಮನಸ್ಸಿಟ್ಟರೆ ವಿಮುಖ ಹೇಗಾಗ್ತಾನೆ? ಸುಮುಖ ವಿಮುಖ ಅನ್ನೋದಕ್ಕೆ ಅರ್ಥ ಎರಡು. ಏನು? ದೇವರಲ್ಲೇ ಮನಸ್ಸಿಟ್ಟಿದ್ರೆ ಸುಮುಖ, ದೇವರಲ್ಲಿ ಮನಸ್ಸಿಡದಿದ್ರೆ ವಿಮುಖ ಅಂತ ನಮ್ಗೆ ಗೊತ್ತಿದ್ದ ಅರ್ಥ. ಪ್ರಹ್ಲಾದರಾದರೂ ಬೇರೆ ಡೆಫಿನಿಷನ್ ಕೊಡ್ತಾರೆ. ವಿಪ್ರಾತ್ ದ್ವಿಷಟ್ ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಸ್ವಭಜಂ ವರಿಷ್ಠಂ ಮನ್ಯೇ. ಏನದು ಅಂದ್ರೆ ದೇವರಲ್ಲೇ ನೋಡಿ, ಬ್ರಾಹ್ಮಣ ಇದ್ದಾನೆ, ದೇವರಿಗೆ ವಿಮುಖನಾಗಿದ್ದಾನೆ. ಬ್ರಾಹ್ಮಣ ಅಂದ್ರೆ ಅವನ ಲಕ್ಷಣ ಏನು? ಹನ್ನೆರಡು ಲಕ್ಷಣಗಳಿವೆ, ಗುಣಗಳಿವೆ. ಹನ್ನೆರಡರಲ್ಲಿ ಒಂದು ಯಾವುದು ಅಂದ್ರೆ ಶಮ. ಶಮೋ ಮನ್ನಿಷ್ಠತ ಬುದ್ಧೇಹೆ. ದೇವರಲ್ಲೇ ಮನಸ್ಸು ಸದಾ ಇರುವುದು ಶಮ ಬ್ರಾಹ್ಮಣನಲ್ಲಿ. ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಮಿಕ್ಕ ಎಲ್ಲ ಬಿಟ್ಟಿದ್ದಾನೆ. ಆದರೆ ಆ ಬ್ರಾಹ್ಮಣನನ್ನ ದೇವರಿಗೆ ವಿಮುಖ ಅಂತ ಕರೀತಾ ಇದ್ದಾರೆ, ದೇವರಿಗೆ ದೂರ ಆದವ ಅಂದ್ರು. ಹೇಗ್ರಿ ಅಂದ್ರೆ ಅಲ್ಲಿ ಸೂಕ್ಷ್ಮ ಹೇಳ್ತಾರೆ, ಅವ ಎಲ್ಲ ತಿಳ್ಕೊಂಡ, ವೈರಾಗ್ಯ ತಂದುಕೊಂಡ, ಎಲ್ಲ ಬಿಟ್ಟ, ದೇವರನ್ನೇ ನೆನೆಯುತ್ತಾ ಇದ್ದಾನೆ, ಇನ್ಯಾವುದು ಬೇಡ ಅಂತ ಕೂತಿದ್ದಾನೆ. ಆದರೆ ಇದೆಲ್ಲ ನಾ ಮಾಡಿದೆ, ನಾ ತಿಳ್ಕೊಂಡೆ, ನನಗೆ ಗೊತ್ತಾಯಿತು, ನಾ ಬಿಟ್ಟೆ, ನಾನೇ ದೇವರ ಚಿಂತನೆ ಮಾಡುತ್ತಾ ಇದ್ದೇನೆ ಅಂತ ಅಹಂಕಾರದಿಂದ ದೇವರಲ್ಲಿ ಮನಸ್ಸಿಟ್ಟವ ದೇವರಿಗೆ ಸುಮುಖ ಅಲ್ಲ, ವಿಮುಖ. ಮತ್ತಿನ್ಯಾರು? ಚಂಡಾಲ ಇದ್ದಾನೆ, ಅವನೂ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ. ಹೇಗಿಟ್ಟಿದ್ದಾನೆ ಅಂದರೆ, ಸ್ವಾಮಿಯೇ ದೇವರ ತನ್ನ ಮೇಲೆ ಮನಸ್ಸು ನನಗೆ ಕೊಟ್ಟ, ನಾನಾಗಿ ದೇವರಲ್ಲಿ ಮನಸ್ಸಿಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಎಚ್ಚರದಿಂದ ಕೂಡಿಕೊಂಡು ದೇವರಲ್ಲಿ ಮನಸ್ಸಿಟ್ಟ ಚಂಡಾಲ ಇದ್ದಾನಲ್ಲ, ಅವ ಶ್ರೇಷ್ಠ, ಅವ ಸುಮುಖ. ದೇವರಲ್ಲೇ ಮನಸ್ಸಿಟ್ಟಿದ್ರು, ದೇವರೇ ದೇವರಲ್ಲಿ ಮನಸ್ಸಿಡುವ ಬುದ್ಧಿ ಕೊಟ್ಟ ಎಂಬ ಎಚ್ಚರ ಇಲ್ಲದೆ ನಾಯಿಟ್ಟೆ ಅಂತ ಇಟ್ಟ ಬ್ರಾಹ್ಮಣ ಕೆಟ್ಟ. ಎಷ್ಟು ಡೆಲಿಕೇಟ್ ಪಾಯಿಂಟ್ ಬರ್ತಾ ಇದೆ. ಹಾಗಾದರೆ ನಮ್ಮನ್ನು ನೋಡಿಕೊಂಡ್ರೆ ಇಡೀ ಸಾಧನೆ ಅಂತ ನಾವೇನು ಮಾಡುತ್ತಾ ಇದ್ದೇವೆ, ಎಲ್ಲದರ ಒಳಗೆ ತಿಳಿಯಾದ ಈ ಪರದೆ ಒಳಗೆ ಕೂತಿದೆ ನಾನು ನಾನು ನಾನು. ನಾ ಎದ್ದೆ, ನಾ ಆಚಮನ ಮಾಡಿದೆ, ನಾ ತಂದೆ, ನಾನ್ ಹೀಗ್ ಮಾಡಿದೆ, ನಾನ್ ಹಾಗ್ ಮಾಡಿದೆ, ಈ ನಾ ಅಂಬೋದು ಕೊಡುವ ತೃಪ್ತಿ ಇನ್ಯಾವುದು ಕೊಡಲ್ಲ ನಮಗೆ. ಮತ್ತೆ ಈ ನಾ ಅಂಬೋದನ್ನು ಹಿಡ್ಕೊಂಡು ಮಾಡಿದ ಸಾಧನೆ ಸಾಧನೆಯೇ ದೇವರಿಗೆ ಪ್ರೀತಿ ಆಗುತ್ತೆ ಅಂತ ಕೇಳಿದರೆ ಶೇಷದಾಸರು ಉತ್ತರ ಕೊಡುತ್ತಾರೆ, ಗುರು ವಿಜಯ ವಿಠಲರೇಯ, ಈ ಅಹಂಕಾರದಿಂದ ನಾ 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 ಅಂತ ದೇವರ ಪೂಜೆ ಮಾಡಿದ್ರು ಕೂಡ ಮುಖವೆತ್ತಿ ನೋಡನು ಎಂದಿಗನ್ನ. ಹಾಗಾದ್ರೆ ಸಾಧನೆ ಅಂತ ನಾವೇನು ಮಾಡ್ತಾ ಇದ್ದೀವಿ ಅದು ಮಾಡೋದೇ ಪ್ರಧಾನ ಅಲ್ಲ, ಅದೆಲ್ಲ ಸ್ವಾಮಿಯೇ ನಮ್ಮಿಂದ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಕಟ್ಟೆಚ್ಚರಪೂರ್ವಕ ಮಾಡೋದೇ ಪ್ರಧಾನವಾದ ಸಾಧನ. ನಮ್ಗೇನಾಗ್ತಾ ಇದೆ? ಹಾ, ಶುರುವಲ್ಲಿರುತ್ತೆ ಸ್ವಾಮಿ ನೀನೇ ಮಾಡಿಸ್ತಾ ಇದೀಯಾ, ಕೊನೆಯಲ್ಲೂ ಬರುತ್ತೆ ನೀನೇ ಮಾಡಿಸಿದ್ದು, ಮಧ್ಯದಲ್ಲಿ ನಾ ಮಾಡಿದ್ದು ಅಂತ ಬರ್ತಾ ಇದೆ. ಆದರೆ ಹೌದಲ್ವ, ನಾನು ಸುಮ್ಮನೆ ಹೇಳಿದ್ನ, ಸತ್ಯ ಅಲ್ವಾ? ಮಧ್ಯ ದೇವರೇ ಮಾಡಿಸ್ತಾ ಇದ್ದು ಹೋಗುತ್ತೆ. ಯಾಕೆ? ಇಡೀ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಎಚ್ಚರ ಇದ್ದಷ್ಟು ಕಾಲ ದೇವರು ಮಾಡಿಸ್ತಾ ಇದ್ದಾರೆ ಎಂಬುದು ನೆನಪು ಇರಲೇಬೇಕು ಎಂಬುದು ನೆನಪಿರಲ್ಲ, ಗೊತ್ತೇ ಇರಲ್ಲ. ಗೊತ್ತಾ? ಇದು ಕಂಪಲ್ಸರಿ ಸಬ್ಜೆಕ್ಟು. ನಾನು ಬೆಳಗ್ಗಿಂದ ಎಲ್ಲ ಸಾಧನೆ ಮಾಡುವುದು ಎಷ್ಟು ಇಂಪಾರ್ಟೆಂಟೋ ಆ ಸಾಧನೆ ಮಾಡುವ ಪ್ರತಿಯೊಂದು ಕ್ಷಣ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇರಲೇಬೇಕು. ಅದೇ ಪ್ರಧಾನವಾದ ಮಡಿ, ಅದಿಲ್ಲದಿದ್ದರೆ ಶುದ್ಧ ಮೈಲಿಗೆ ಎಂಬ ಎಚ್ಚರ ಕಾನ್ಸೆಪ್ಟ್ ನಮ್ಮಲ್ಲಿ ಬಂದಿದೆಯಾ, ಅದೇ ಕಳ್ಕೊಂಡು ಹೋಗ್ತಾ ಇದೆ. ಅದರ ಕುರಿತು ಹೇಳತಾ ಇದ್ದಾಳೆ, ಹೇ ಸ್ವಾಮಿ ನಮಗದು ಬೇಡ, ನಿನ್ನ ಎಚ್ಚರ ಸದಾ ಕೊಡು, ನೀನೇ ಮಾಡಿ ಮಾಡಿಸುವಂತ ಆ ಎಚ್ಚರ ಕೊಡು. ಅದನ್ನೇ ಜಗನ್ನಾಥದಾಸರು ಗಣಪತಿ ಸ್ತೋತ್ರ ಸಂಧಿಯಲ್ಲಿ ಕೇಳುತ್ತಾರೆ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ, ಲಕ್ಷ್ಮೀ ಪ್ರಾಣಪತಿ ತತ್ವೇಶದಿಂದೊಡಗೂಡಿ ಗುಣ ಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವೇ ಕರುಣಿಸುವುದು ನನಗೆ ಮಹಾನುಭಾವ, ಮುಹುರು ಮುಹುರು ಪ್ರಾರ್ಥಿಸುವೆ ನಿನಿತೆಂದು ಹೇಳುತ್ತಾರೆ. ಅಹಂ ಮಮತೆ ದಣಿಸುತ್ತಲಿಹವು, ಪ್ರತಿಯೊಂದು ಕಾರ್ಯದಲ್ಲೂ ಅಹಂಕಾರ ಮಮಕಾರ ದಣಸ್ತಾ ಇದೆ. ಏನು ದೇವರಿಗೆ ಕೊಡ್ಲಿಕ್ಕೆ ಹೋದ್ರು ನಾ ಕೊಟ್ಟೆ ಅಂತ ಬರುತ್ತೆ, ನಂದು ಕೊಟ್ಟೆ ಅಂತ ಬರ್ತಾ ಇತ್ತು. ಹೋಗ್ತಾನೆ ದೇವರಿಗೇನು ಕೊಟ್ರು ಹೇಳ್ತೀವಿ, ಏ ನಾವು ನೋಡ್ರಿ ಏನ ವಜ್ರ ಕವಚ ನಾವೆಲ್ಲ ಸೇರಿ ಮಾಡಿಸಿದ್ದು, ಆ ರಾಯನ ಮೇಲೆಗೋ ನೋಡ್ರಿ ಅದು ಹೊಳಿತಾ ಇದೆಯಲ್ವಾ ಆ ಸರ. ಹೌದು ನಾವೇ ನೋಡು ನೋಡು ಏನಿಲ್ಲ, ಅದು ರಾಯರದ್ದೇ, ಆ ಸ್ವತ್ತು ರಾಯರದ್ದೇ, ರಾಯರೇ ಕೊಡಿಸಿತ್ತು, ಬುದ್ಧಿ ಕೊಟ್ಟದ್ದು ರಾಯರೇ, ನಂದೇನಿಲ್ಲ ಅಯ್ಯ ಎಂಬ ಎಚ್ಚರ ಇದ್ರೆ ಇನ್ನೊಬ್ರು ಹೇಳಲಿಕ್ಕೆ ಹೋಗ್ತೀವ? ಹೋಗೋದೇ ಇಲ್ಲ, ಅದು ಎಲ್ಲೋ ಹೋಗಿರುತ್ತೆ. ಮಾಡಿದ್ದು ಆ ಮಾಡಿದ್ದಕ್ಕೆಲ್ಲ ಹೇಗೆ ಅಂದ್ರೆ ನಾವು ಮಾಡೋ ಸಾಧನೆ ಹೇಗಿರುತ್ತೆ, ಒಳ್ಳೆ ಪಾಯಸ, ಅದ್ಭುತ ಪಾಯಸ ಮಾಡಿದ್ದಾಯಿತು, ಕಿರೋಸಿನಿಂದ ಒಗ್ಗರಣೆ ಕೊಟ್ರೆ ಹೇಗಿರುತ್ತೆ ಅಲ್ಲ, ಮನಸ್ಸಿಗೆ ನೋಯಿಸ್ತಾ ಇದ್ದೀನೇನೋ ಗೊತ್ತಿಲ್ಲ, ನನಗಂತೂ ಹಾಗೆ ಇರ್ತಾ ಇರುತ್ತೆ. ಹಾಗೇ ನಮಗೆ ಬೇರೆ ಎಕ್ಸಾಂಪಲ್ ಕೊಟ್ರೆ ಸರಿ ಹೋಗಲ್ಲ, ಹಾಗಾದರೆ ತಿನ್ಲಿಕ್ಕೂ ಅಲ್ಲ ವಾಸನೆ ನೋಡ್ಲಿಕ್ಕೂ ಆಗಲ್ಲ, ಹಾಗಿರುತ್ತೆ. ಅದರಿಂದ ಅದು ಬೇಡ ಹರಿಯೇ ಎನ್ನ ದೇವರನ್ನ ಸ್ತೋತ್ರ ಮಾಡುತ್ತಾ ಇದ್ದಾಳೆ. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃದ್ಧಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಹೇ ಸ್ವಾಮಿ, ನಮೋ ಅಕಿಂಚನ ವಿತ್ತಾಯ. ಅಕಿಂಚನರು ಅಂತ ಯಾರಿದ್ದಾರೆ ಅಂದರೆ ಸ್ವಾಮಿ ಇದನ್ನು ಹೇಳುತ್ತಾರೆ, ನಾವು ಭಗವಂತನ ಉಪಾಸನೆ ಮಾಡಬೇಕು, ಚಿಂತನೆ ಮಾಡಬೇಕು. ಏನಂತ ಭಗವಂತನ ಚಿಂತನೆ ಮಾಡಬೇಕು ಅಂದರೆ, ದೇವರ ಉಪಾಸನ ಎರಡು ರೀತಿ, ದೇವರ ಪೂಜಾ ಎರಡು ರೀತಿ, ಅದು ಹೊರಗಿನ ಪೂಜಾ ಒಳಗಿನ ಪೂಜಾ ಅಂತ. ಒಳಗಿನ ಪೂಜಾ ಹೊರಗಿನ ಪೂಜಾ ಅಂದಾಗ ಪ್ರಧಾನವಾದ್ದು ಯಾವುದು ಅಂದರೆ ಆತ್ಮ ಸಮರ್ಪಣ, ಆತ್ಮೀಯ ಸಮರ್ಪಣ ಅಂತ. ನನ್ನ ಸುತ್ತು ಇರುವ ಪದಾರ್ಥಗಳು, ವ್ಯಕ್ತಿಗಳು, ನನ್ನ ಶರೀರ, ನನ್ನ ಸುತ್ತಿರುವ ಪದಾರ್ಥಗಳು ವ್ಯಕ್ತಿಗಳು ಎಲ್ಲ ನಿನ್ನಧೀನ. ಇದು ಆತ್ಮೀಯ ಸಮರ್ಪಣೆ, ನಮಗೆ ಸಂಬಂಧಪಟ್ಟದ್ದು. ಆತ್ಮಸಮರ್ಪಣೆ, ನಾನೇ ನಿನ್ನವ, ನಿನ್ನಧೀನ, ಎಲ್ಲವೂ ನಿನ್ನಧೀನ ಹರಿಯೇ. ನಂದು ನನ್ನ ಸ್ವಂತದ್ದು ಅಂತ ಯಾವುದೂ ಇಲ್ಲ, ನಿನ್ನಧೀನವಾದದ್ದೇ ಎಲ್ಲ ಎಂಬ ಎಚ್ಚರ ಯಾರಿಗಿರು ಸದಾ ಇರುತ್ತೋ ಅವರು ಅಕಿಂಚನರು, ಏನೂ ಇಲ್ಲದು ಅಂದರೆ ತಮ್ದು ಅಂದರೆ ಅಹಂಕಾರದಿಂದ ನನಗೊಂದಿಷ್ಟಿದೆ ಅಂತ ಏನೂ ಇಲ್ಲದವರು. ಆದರೆ ಅವರಿಗೆ ತುಂಬ ಸಂಪತ್ತಿರುತ್ತಂತೆ. ಅಂಥವರಿಗಿರೋ ಸಂಪತ್ತೇನಯ್ಯ ಅಂದ್ರೆ ನೀನೇ ಅಂದ್ರು. ಅಕಿಂಚನ ವಿತ್ತಾಯ, ಸಂಪತ್ತಿಲ್ಲದವರ ಸಂಪತ್ತೇ ನೀನೇ ಹರಿಯೇ. ದೇವರನ್ನ ಸಂಪತ್ತು ಅಂತ ಕರೀತಾ ಇದ್ದಾರೆ. ಅವರಿಗೇನು ಸಂಪತ್ತು ಬೇಕು? ನೀನೇ ನನ್ನ ಸಂಪತ್ತು ಹರಿಯೇ. ಇಲ್ಲಿ ಹೇಳ್ತಾರೆ ಇಷ್ಟ ಬೇಕು ನಮಗೆ, ನಮಗೆ ಬೇಕಾದ್ದೆಲ್ಲ ಬೇಡೋದಕ್ಕೆ ಶ್ರೀನಿವಾಸನ ಹತ್ರ ಬರ್ತೇವೆ. ಹೌದಾನೆ? ದೇವರಿಂದ ನಮಗೆ ಬೇಕಾದ್ದು ಇಷ್ಟ ಬರ್ತಾ ಇದೆ. ಇಷ್ಟ ಕೊಡುವ ದೇವತೆ ಅವನು. ಆದರೆ ಕೆಲವರಿಗೆ ಇಷ್ಟ ಕೊಡುವ ದೇವತೆ ಅಲ್ಲಂತೆ, ಇಷ್ಟ ದೇವತೆ. ಇಷ್ಟ ದೇವತ ಅಂದ್ರೆ ಎರಡು, ಇಷ್ಟ ಕೊಡುವ ದೇವತ, ಇನ್ನೊಬ್ಬರಿಗೆ ಇಷ್ಟನಾದ ದೇವತ. ಅವರಿಗೆ ಬೇರೆ ಯಾವುದು ಇಷ್ಟ ಇಲ್ಲ, ಅವನೇ ಇಷ್ಟ, ನೀನೇ ಸಾಕು, ನೀನೇ ಬೇಕು. ಅಂಥವರಿಗೆ ದೇವರೇ ಸಂಪತ್ತು, ಕೆಲವರಿಗೆ ದೇವರಿಂದ ಸಂಪತ್ತು, ಕೆಲವರಿಗೆ ದೇವರೇ ಸಂಪತ್ತು. ಅಂಥ ದೇವರೇ ಸಂಪತ್ತು ಅನ್ನೋವರಿಗೆ ನೀನೇನಯ್ಯ ಸಂಪತ್ತು? ಹೌದಾನೆ? ಅರ್ಜುನ ಬಂದ, ದುರ್ಯೋಧನ ಬಂದ ಕೃಷ್ಣನತ್ರ, ಇಬ್ಬರು ಬಂದ್ರು. ಎಲ್ಲಿ ಕೊಡಬೇಕು ಅಂತ ನೋಡ್ತಾ ಇದ್ರು. ದುರ್ಯೋಧನ ನೋಡ್ತಾ ಇದ್ದ ಅರ್ಜುನ ಎಲ್ಲಿ ಕೊಡ್ತಾನಾ ಅಂತ. ಯಾಕೆಂದ್ರೆ ಅರ್ಜುನ ಕೃಷ್ಣನಿಗೆ ಬಹಳ ಬೇಕಾದವ, ತಲೆ ಹತ್ರ ಕೂತ್ರೆ ನಾನು ಕಾಲ ಹತ್ರ ಕೊಡ್ಬೇಕಾಗುತ್ತೆ. ಅದು ಬಂದಿದ್ದಾನೆ ಕೇಳೋದು ಏನೋ, ಸಹಾಯ ಸಹಾಯ ಕೇಳಲಿಕ್ಕೆ ಬಂದಿದ್ದಾನೆ. ಕಾಲತ್ರ ಕೊಡೋದಾ? ಕೃಷ್ಣನ ಕಾಲತ್ರ ಕೊಡ್ಬೇಕಾ? ಕಾಲು ಹಿಡಿಯೋದು ಬೇರೆ, ಕಾಲತ್ರ ಕೂಡ್ಲಿಕ್ಕೆ ಅವನಿಗೆ ದಾಕ್ಷಿಣ್ಯ ಅವನಿಗೆ. ಅದಕ್ಕೆ ಅಯ್ಯೋ ರಾಮ, ಇಲ್ಲಿ ಎಲ್ಲಿ ಅರ್ಜುನ ಕೂತು ಬಿಡ್ತಾನೋ ತಲೆ ಹತ್ರ ಅಂತ ಒಳಗೆ ತಟ ತಟ ಅಂತಿದೆ. ಅವಾಗ ಅರ್ಜುನ ಕಾಲ ಹತ್ರ ಕೂತು ಕೂಡ್ಲೆ ಅಪ್ಪ ಅಂದ ಆಗ್ಬಿಡ್ತ ಅವನಿಗೆ. ದೇವರ ತಲೆ ಮೇಲೆ ಕೂಡಬಹುದು, ಅದೇ ಅಹಂಕಾರ ನಾನು ಅಂತ ತಲೆ ಮೇಲೆ ಕೂತ. ಇದಕ್ಕೆ ಮೊದಲು ಬಂದದ್ದು ಯಾರು? ದುರ್ಯೋಧನ ಮೊದಲು ಬಂದಿದ್ದ. ಅದೇ ಹೊತ್ತಿಗೆ ಚೂರಲ್ಲಿ ಅರ್ಜುನ ಬಂದ. ಕೃಷ್ಣ ಎದ್ದ, ನೋಡಿದ, ಇಬ್ಬರು ಕೇಳಿದ್ರು ನಿನ್ನ ಸಹಾಯ ಬಂದಿದ್ದೇವೆ. ಹೌದಾ? ಕೊಡುತ್ತೇನೆ. ಅರ್ಜುನ ನೀ ಕೇಳು. ಅದೇನದು, ನಾನು ಮೊದಲು ಬಂದೆ. ನಾನು ಮೊದಲು ಬಂದ್ರೆ ಅವನಿಗೆ ಯಾಕೆ ಮೊದಲು ಹೇಳಿದೆಯಾ? ನನ್ನ ಕೇಳಬೇಕಲ್ಲ. ಅದರಲ್ಲೂ ಹೆದರಿಕೆ, ಎಲ್ಲಿ ಅವರಿಗೆ ಹೆಚ್ಚು ಕೊಟ್ಬಿಡ್ತಾನೋ, ಏನ್ ಕೊಟ್ಬಿಡ್ತಾನೆ? ಅದು ಹೇಳಿದ ಕೃಷ್ಣ, ನಾನೊಬ್ಬನೇ ಒಂದು, ನಾನು ಯುದ್ಧ ಮಾಡಲ್ಲ, ಏನು ಮಾಡಲ್ಲ, ಮಾತಿನ ಸಹಾಯ ಮಾತ್ರ ಮಾಡ್ತೇನೆ. ನಮ್ಮವರೆಲ್ಲ ಒಂದು, ಅವರೆಲ್ಲ ಯುದ್ಧ ಮಾಡುತ್ತಾರೆ. ಯಾದವರು ಅಂದ್ರೆ ಗೊತ್ತೋ, ಅವರು ಯುದ್ಧಕ್ಕೆ ಬಂದ್ರೆ ಅವರಿಗೆ ಸೋಲಿಲ್ಲ ಅಂತಾನೆ ಅವರಿಗೆ ಕೀರ್ತಿ. ಅದಕ್ಕೆ ದುರ್ಯೋಧನನಂತವ ಅವರ ಸಹಾಯ ಕೇಳಲಿಕ್ಕೆ ಬಂದ, ಇವರಿದ್ರೆ ನನಗೆ ಜಯ ಖಚಿತ ಅಂತ. ಅದರಲ್ಲಿ ತಲೆಯಲ್ಲಿ ಕೂತಿದ್ದು ಕೃಷ್ಣ, ಏನೋ ಒಂದು ಕಿಲಾಡಿ ಏನೋ ಮಾಡ್ತಾನಿವ, ಏನೋ ಹೇಳ್ತಾನೆ. ಕೃಷ್ಣ ಹೇಳಿದ, ಇಬ್ಬರನ್ನು ನೋಡಿ ನೋಡಿ ಎರಡು ಭಾಗ ಮಾಡಿದ್ದೇನೆ, ನಾನು ನಮ್ಮವರು, ಯಾರು ಬೇಕು ಕೇಳಬಹುದು ಅಂತ ಹೇಳ್ತಾ ಅರ್ಜುನ ನೀ ಕೇಳು. ಇನ್ನು ಶುರುವಾಯಿತು ಟೆನ್ಷನ್ ಯಾರಿಗೆ, ದುರ್ಯೋಧನ ಎಲ್ಲಿ ಅರ್ಜುನ ಮಿಕ್ಕವರೆಲ್ಲ ಕೇಳಿಬಿಡ್ತಾನೋ, ಈ ಕೃಷ್ಣನ ಕಟ್ಟಿಕೊಂಡು ನಾನೆಲ್ಲಿ ಒದ್ದಾಡ್ಲಿ ಅಂತ ಆ ದುರ್ಯೋಧನನಿಗೆ ತೊಂದರೆ. ಕೃಷ್ಣ ಬಂದರೆ ಉಪದ್ರ ಕೊಡ್ತಾನೆ ಅಂತ ಖಚಿತ ಗೊತ್ತು, ಉಪದ್ರ ಬೇಕಂತೆಯಾಗ ಆಹ್ವಾನ ಮಾಡಬೇಕು ಅಂತ ದುರ್ಯೋಧನ. ಅವಾಗ ಅರ್ಜುನ ಕೇಳಿದ, ಅಲ್ಲೂ ಕೇಳಿದ ದುರ್ಯೋಧನ, ನನ್ನ ಕೇಳಬಹುದಲ್ಲ ಮೊದಲೇ, ಅಂದ್ರೆ ನೀ ಬಂದದ್ದು ಮೊದಲೇ ನನಗೆ ಗೊತ್ತು, ಆದರೆ ನಾನು ನೋಡಿದ್ದು ಮೊದಲು ಅರ್ಜುನನನ್ನ, ಯಾಕೆ ಎದ್ದಾಗ ನನಗೆ ಮೊದಲು ಕಂಡದ್ದು ಅರ್ಜುನ, ನನ್ನ ಕಾರತ್ರೇ ಕೂತಿದ್ದಾನೆ. ಅದಕ್ಕೆ ಹೇಳಿದೆ, ನನ್ನ ಶರಣಾಗತರಾದವರು ನನಗೆ ಮೊದಲು ಕಾಣುತ್ತಾರೆ, ಮಿಕ್ಕವರು ದೂರ. ನಮಗೂ ಅಷ್ಟೇ ಅಲ್ಲ, ನಮ್ಮ ಹತ್ರ ಪ್ರೀತಿಯಿಂದ ಬಂದವರಿಗೆ ನಾವು ಟ್ರೀಟ್ಮೆಂಟ್ ಕೊಡೋದೇ ಬೇರೆ, ಬೇಸರದಿಂದ ಬಂದವರಿಗೆ ಟ್ರೀಟ್ಮೆಂಟ್ ಕೊಡೋದೇ ಬೇರೆ ಇರುತ್ತೆ. ಹೌದು ತಾನೆ, ಅದೇ ಕೃಷ್ಣ ಮಾಡಿದ, ಅಂದ್ರೆ ಅವರವರ ತಕ್ಕಂತೆ ಫಲ ಕೊಡ್ತಾ ಇದ್ದಾನೆ. ಅವಾಗ ಅರ್ಜುನ ಕೇಳಿದ, ಕೃಷ್ಣ ನೀನಿದ್ರೆ ಸಾಕಯ್ಯ, ಎಷ್ಟು ಚೆನ್ನಾಗಿದೆ. ಅವಾಗ ದುರ್ಯೋಧನ ತಕ್ಕೊಂಡ, ಅಯ್ಯೋ ಅರ್ಜುನ ನೀನು ಓದಿ ದಡ್ಡ, ಎಷ್ಟು ತಿಳ್ಕೊಂಡಿದ್ಯಾ ಶಾಸ್ತ್ರ, ಎಷ್ಟು ಯುದ್ಧ ಎಲ್ಲ ತಿಳ್ಕೊಂಡಿದ್ಯಾ, ಯುದ್ಧದಲ್ಲಿ ಬೇಕಾಗಿದ್ದೆ ಬೇಸಲ್ಲಿ ಸೈನ್ಯ, ಅದರಲ್ಲಿ ಎಕ್ಸ್ಪರ್ಟ್ ಆಗಿರತಕ್ಕಂಥ ಸೈನ್ಯ ಇಟ್ಟುಕೊಂಡು ಅದನ್ನ ಕೇಳದೆ ಯುದ್ಧ ಮಾಡದೇ ಇರುವಂತಹ ಕೃಷ್ಣನ ಕೇಳಿದೆಯಲ್ಲ, ನಿನ್ನಂತ ದಡ್ಡ ಇನ್ಯಾರಿಲ್ಲ ಅಂತ ಖುಷಿಪಟ್ಟ ಅಂದುಕೊಂಡ, ನನ್ನಷ್ಟು ಅದೃಷ್ಟ ಅಂತ ಇನ್ಯಾರಿಲ್ಲ ಅಂತ ಕೃಷ್ಣನ ಕೇಳಿದ. ಮತ್ತು ಕೇಳೋ ಕಾಲಕ್ಕೆ ಪಾಲಿಶ್ಡ್ ಅವನು, ಜೆಂಟಲ್ಮನ್ ತರ ಇರುವಂತಹ ಗೂಂಡ, ಒಳ್ಳೆ ಡಿಗ್ನಿಫೈಡ್ ಆಗಿ ಗೂಂಡ ಅಂದ್ರೆ ಏನು, ಹಿಂದಿನ ಕಾಲದಲ್ಲಿ ಏನು ಬೇರೆ ಎಲ್ಲ ಲುಂಗಿ ಉಟ್ಕೊಂಡು ಎಲ್ಲ ಬೇರೆ ಉಟ್ಕೊಂಡು ಆ ಪಾನ್ ಅದೇ ಬರಲ್ಲ, ನೀಟಾಗಿ ಡಿಗ್ನಿಫೈಡ್ ಆಗಿ ಎಲ್ಲ ಟಕ್ ಮಾಡಿಕೊಂಡು ಶೂಟ್ ಹಾಕೊಂಡು ಅವರು ಬರ್ತಾ ಇರ್ತಾರೆ, ಮೇಲೆ ಎಲ್ಲ ಒಳ್ಳೆ ಜೆಂಟಲ್ಮೆನ್ ತರ ಇರ್ತಾರೆ, ಒಳಗೆ ಗೂಂಡ ಪರ್ಸನಾಲಿಟಿ. ಅವನು ಕೇಳಿದ, ಅಯ್ಯೋ ಕೃಷ್ಣ ಕೇಳಿಬಿಟ್ನಲ್ಲ ನಿನ್ನೇ, ಇಲ್ಲಿ ಬಿಡಪ್ಪ ಮಿಕ್ಕದ್ದೇ ಕೊಡು ನನಗೆ, ಒಳಗೆ ಖುಷಿಗಿದೆ ಬಂತಲ್ಲ ಹೇಳಿದ್ರು. ಅರ್ಜುನ ಯಾಕೆ ಕೇಳಿದೆ ಕೃಷ್ಣನನ್ನ? ಅವಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ನೀನಿಲ್ಲದಿದ್ರೆ ಎಲ್ಲ ಗೊಂಬೆಗಳ ಬಿದ್ದಿರ್ತಾರೆ, ನೀನಿದ್ರೆ ಅವರು, ಇಲ್ಲದಿದ್ರೆ ಇಲ್ಲ, ನೀನಿದ್ರೆ ಎಲ್ಲ, ನೀನು ನಮ್ಮ ಹತ್ರ ಇದ್ರೆ ಸಾಕು ವಿಜಯ ನಮಗೆ, ಆದ್ದರಿಂದ ನೀನೇ ಬೇಕು ನನಗೆ ಎಂಬ ಎಚ್ಚರ ಇರ್ತವ ಅರ್ಜುನ ಅಂತ ಅಕಿಂಚನರ ವಿತ್ತ, ನೀನೇ ಬೇಕು ಅಂತ. ಸರಿ ಮುಂದೆ ಅರ್ಜುನ ಹಾಗೆ ಕೇಳಿದ, ದುರ್ಯೋಧನ ಕೇಳಲಿಲ್ಲ, ಪ್ರವಚನ ಹೇಳುವವರು ಪ್ರವಚನ ಕೇಳುವವರು ನೀವಿಬ್ಬರು ಇದ್ದೀರಲ್ಲ, ನೀವು ಯಾರನ್ನ ಕೇಳ್ತೀರೋ ನೀವೇ ನೋಡಿಕೊಳ್ಳ್ರಿ, ದೇವರಿಂದ ಸಂಪತ್ತು ಕೇಳ್ತೀರೋ ದೇವರನ್ನೇ ಕೇಳ್ತೀರೋ ನಿಮ್ದೇ ಚಾಯ್ಸ್, ನೀವು ಅಕಿಂಚನರಾಗಿ ಅಕಿಂಚನ ವಿತ್ತನಾದ ಶ್ರೀಹರಿಯನ್ನ ಕೇಳ್ತೀರಾ, ಸ್ವಲ್ಪ ಪ್ರಾರ್ಥನೆಯಲ್ಲಿ ಫಿಲ್ಟ್ರೇಷನ್ ಮಾಡ್ತೀರಾ ಬದುಕ್ತೀರಾ, ಇಲ್ಲ ದೇವರನ್ನ ಕೇಳದೆ ದೇವರಿಂದ ಬೇರೆ ಕೇಳಿದ್ರ ದುರ್ಯೋಧನನಂತೆ ಹಾಳಾಗ್ತೀರಾ ಅಂತ ಹೇಳ್ತಾ ಇದೆ. ಸೊ ನಾವು ಚಾನ್ಸ್ ನಂಬೆ, ಏನ್ ಮಾಡೋಣ ಇವತ್ತಿಂದ ಪ್ರಾರ್ಥನೆ, ನೀನೇ ಸಾಕು ನೀನೇ ಬೇಕು ಇನ್ನೇನು ಬೇಡ. ಅವಾಗ ಮತ್ತು ಪ್ರಶ್ನೆ ಬಂತು, ಅಯ್ಯೋ ರಾಮ ಅವನನ್ನೇ ಕೇಳಿದ್ರೆ ಮಿಕ್ಕ ಫೆಸಿಲಿಟಿ ಎಲ್ಲ ಹೇಗೆ, ಅವನಿಂದ ಕೇಳಬೇಕಲ್ಲ ಅಂದ್ರೆ ಹೇಳಿದ್ರು, ನಮ್ಮನೆ ಆಕಳಿದ್ಯಾ? ಇಲ್ಲ. ಅದಕ್ಕೆ ನಂದಿನಿ ಇದು ಹಾಲು ತರ್ತೀವಿ. ಒಂದು ದಿವಸ ಸಪ್ಲೈ ಬರಲಿಲ್ಲ ಲಾರಿ, ಅವಾಗೆ ಮನೆಗೆ ಹಾಲಿಲ್ಲ. ಹೌದು ತಾನೆ, ಅದೇ ಮನೆಯಲ್ಲೇ ಆಕಳ ಕಟ್ಕೊಂಡವರಿಗೆ ತೊಂದರೆ ಇದೆಯಾ, ಸಾಕಾದ ಹಾಲು. ಹೌದು ತಾನೆ, ಎಲ್ಲ ಕೊಡುವ ದೇವರ ಹತ್ರ ಹೋಗಿ ಹೋಗಿ ಚೂರು ಚೂರು ಕೇಳೋಕ್ಕಿಂತ ಆ ದೇವರನ್ನೇ ಕಟ್ಕೊಂಡ್ಬಿಟ್ರೆ ಕೊಟ್ಟೆ ಕೊಡ್ತಾನಲ್ಲ, ಎಷ್ಟು ಇಂಟೆಲಿಜೆನ್ಸ್ ನೋಡಿ, ನೀನೇ ಬೇಕು ಅಂದ್ರು ಅದನ್ನ ಕೇಳ್ತ. ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ. ಅವಾಗ ಮತ್ತು ಪ್ರಶ್ನೆ ಬಂತು, ಅಲ್ಲ ಇವರು ದೇವರನ್ನೇ ಯಾಕೆ ಕೇಳುತ್ತಾರೆ? ಇವಾಗ ಹೇಳಿದ್ರಲ್ಲ ದೇವರನ್ನೇ ಕೇಳಿಬಿಟ್ರೆ ದೇವರಿಗ್ ಬಿಟ್ರೆ ದೇವರೇ ಎಲ್ಲ ಕೊಡ್ತಾನೆ, ಅದಕ್ಕೆ ಕೇಳೋಣ ದೇವರನ್ನೇ ಅಂತ ಆ ಟೆಕ್ನಿಕ್ ಅಂದ್ರೆ ಇಲ್ಲ. ಅವರು ಬಹಳ ಹೈ ಸ್ಟ್ಯಾಂಡರ್ಡ್ ಅಲ್ಲಿದ್ದಾರೆ, ನಮಗೆ ಅರ್ಥ ಆಗದ ಸ್ಟ್ಯಾಂಡರ್ಡ್. ಏನದು ಅಂದ್ರೆ, ಅವ್ರು ಹೇಳ್ತಾರೆ ಜ್ಞಾನಿಗಳು ಅಂತ ಹೇಳ್ತಾರಲ್ಲ ಇಂಟೆಲಿಜೆನ್ಸ್, ಜ್ಞಾನಿಗಳು ಅಂದ್ರೆ ನಾವು ಯಾರೋ ಸಪರೇಟ್ ವರ್ಗ ಅಂದ್ರೆ ಏನಿಲ್ಲ, ನಮ್ಮಲ್ಲೇ ಇರ್ತಾರೆ, ಸ್ವಲ್ಪ ಬುದ್ಧಿ ಚುರುಕು ಜಾಸ್ತಿ, ಏನು ಬೇಕು ಅಂತ ಚೆನ್ನಾಗಿ ಗೊತ್ತು, ನಮ್ಗೆ ಗೊತ್ತಿಲ್ಲ. ದಡ್ರು ದಡ್ರು ಇಂಟೆಲಿಜೆನ್ಸ್ ಇವ್ರದ್ದಲ್ಲ, ಅವರನ್ನೇ ಜ್ಞಾನಿಗಳು ಅಂತ ಅಂತಾರೆ. ಏನದು ಬೇಕಾದ್ರೂ ಗೊತ್ತಾಗಿದೆ ಏನದು ಅಂದ್ರೆ, ಈ ದೇವರಿಂದ ಏನೋ ಬೇಡಿದಾಗ ಆ ಪದಾರ್ಥಗಳು ವ್ಯಕ್ತಿಗಳಿಂದ ಏನು ಸುಖ ಬರುತ್ತಲ್ಲ ಆ ಸುಖಕ್ಕಿಂತ ದೇವರೇ ಬೇಕು ಅಂತ ದೇವರನ್ನೇ ಬೇಡಿದಾಗ, ದೇವರ ನಮ್ಮ ಹತ್ರ ಬಂದೆ ಎಲ್ಲ ಕೊಟ್ಟೆ ಕೊಡ್ತಾನೆ ಅದಲ್ಲ, ದೇವರನ್ನೇ ಬೇಡಿದಾಗ, ದೇವರ ಮೇಲೆ ಅಭಿಮಾನದಿಂದ ಇದ್ದಾಗ, ದೇವರು ನಮ್ಮ ಕಡೆ ನೋಡಿದರು ನಕ್ಕರು, ಆತನನ್ನೇ ಬೇಡಿದಾಗ ಬರುವ ಒಂದು ಸುಖ ಬರುತ್ತಂತೆ. ದೇವರನ್ನೇ ಬೇಡಿದರೆ ಒಂದು ಸುಖ ಬರುತ್ತೆ, ಸಪರೇಟ್ ಬೋನಸ್. ಆ ಸುಖ ಎಷ್ಟಿರುತ್ತೆ ಅಂದ್ರೆ ಈ ಸುಖ ಯಾವುದೋ ಅದರ ಮುಂದೆ ಬಲಾದೂರು ಅಂತ ಹೇಳ್ತಾರೆ. ಆದ್ದರಿಂದ ಹೋಗ್ತಾ ಇದ್ದಾರೆ, ನಿನ್ನನ್ನೇ ಬೇಡಿದರೆ ಬರುವ ಸುಖ ಇನ್ನೆಲ್ಲೂ ಸಿಗ್ತಾ ಇಲ್ಲ ಹರಿಯೇ, ಅದಕ್ಕೆ ನೀನೇ ಬೇಕು ಅಂತ ಹೋಗ್ತಾ ಇದ್ದಾರೆ. ಮತ್ತೆ ಅವಾಗ ನಮ್ ಪ್ರಶ್ನೆ ಬಂತು, ನಮಗ ಐಡಿಯಾನೇ ಬರಲಿಲ್ಲ, ನಮಗ ಐಡಿಯಾನೇ ಬರಲಿಲ್ಲ, ದೇವರನ್ನೇ ಕೇಳಿದರೆ ಬೇರೆ ಸುಖ ಸಿಗುತ್ತೆ, ಆ ಸುಖದ ಮುಂದೆ ಇದ್ಯಾವುದು ಏನೂ ಇಲ್ಲ ಅನ್ನೋದು ನಮಗೂ ಗೊತ್ತಿದ್ದಿದ್ರೆ ನಾವು ಕೂಡ ದೇವರನ್ನೇ ಬೇಡ್ತಾ ಇದ್ವು, ನಮಗ್ ಗೊತ್ತಿಲ್ಲ ಆದ್ದರಿಂದ ದೇವರನ್ನೇ ಬೇಡಲಿಲ್ಲ, ದೇವರಿಂದ ಏನೋ ಬೇಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಹೇಳಿದ್ರು, ಆ ಜ್ಞಾನಿಗಳು ಅಂತಿದ್ದಾರಲ್ಲ ಅವರಲ್ಲಿ ಆ ಬುದ್ಧಿ ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ, ನಮ್ಮಲ್ಲಿ ಎಷ್ಟು ಪ್ರವಚನ ಕೇಳಿದ್ರು ಹಾಗೆ ಡಲ್ ಆಗಿರಲಿಕ್ಕೆ ಕಾರಣ ಏನು ಅಂದ್ರೆ ನಿವೃತ್ತ ಗುಣವೃತ್ತಯೇ ಅಂದ್ರು. ಗುಣ ಅಂದ್ರೆ ನಮ್ಮಲ್ಲಿರುವಂತಹ ನಾನಾ ಕಲ್ಮಶ, ಮೂರು ಗುಣಗಳು ಯಾವುದು? ಸಾತ್ವಿಕ ಗುಣ, ರಾಜಸ ಗುಣ, ತಾಮಸ ಗುಣ. ಸಂಶಯ ಬಂದಿಲ್ವಾ? ಈ ತರ ನೀವು ಹೇಳ್ತಾ ಹೋದರೆ ನಿಮಗೆ ಕೊಟ್ಟಿದ್ದು ಒಂದು ವರ್ಷ ಭಾಗವತ ಅಂತ, ತಿಂಗಳಿಗೆ ಒಂದು ವಾರ, ಈ ಪ್ರಕಾರ ಹನ್ನೆರಡು ವಾರ, ಹನ್ನೆರಡು ವಾರಗಳಲ್ಲಿ ಒಂದು ವಾರದಲ್ಲಿ ಏಳು ಗಂಟೆ, ಹನ್ನೆರಡು ಇಂಟು ಏಳು 84 ಗಂಟೆ, ಇದರೊಳಗೆ ಈ ತರ ಹೇಳ್ತಾ ಇದ್ರೆ ಒಂದು ಕುಂತಿ ಸ್ತೋತ್ರಕ್ಕೇನೆ ಒಂದು ವಾರ ಅಲ್ಲ ಒಂದು ವರ್ಷ ನೀವು ಹೇಳೋಂಗಿದ್ದೀರಾ, ಭಾಗವತ ಮುಗಿಯುತ್ತಾ ಅಂತ ನಿಮ್ ಪ್ರಶ್ನೆ ಬರಲಿಲ್ವಾ? ಅದಕ್ಕೆ ಮೊದಲೇ ಹೇಳಿದೆ ನಾನು, ನಾನು ಭಾಗವತ ಮುಗಿಸಲಿಕ್ಕೆ ಬಂದವನಲ್ಲ. ಭಾಗವತ ಚೂರಾದರೂ ಅದರ ಆಳ ಅರ್ಥ ನೋಡ್ತಾ ನೋಡ್ತಾ ಸಂತೋಷ ಪಡೋದು ಕಳಿಯೋಣ ಅಂತ ನಾನು ಪಟ್ಟು ನಿಮಗೂ ಚೂರು ಏನಾದರೂ ಬಂದ್ರೆ ಸಂತೋಷ ಅನುಭವ ಕೊಡೋಣ ಅಂತ ಬಂದಷ್ಟೆ. ಈ ಒಂದು ವರ್ಷದಲ್ಲಿ ಭಾಗವತ ಮುಗಿಸಲೇಬೇಕು ಎಂಬ ಸಂಕಲ್ಪ ನನಗಿಲ್ಲ. ಪಾಪ ಕರೆಸಿದಂತ ಆಚಾರ್ಯ ಇದ್ದಿರಬಹುದು, ಆಚಾರ್ಯ ಎಷ್ಟು ಸ್ಕಂದ ಮುಗಿಸ್ಬೇಕು ಅಂತ ಆ ಹಂತಕ್ಕೆ ಹೋಗ್ತಾ ಇಲ್ಲ. ಅವರು ಪಾಪ ಹೇಳಿದ್ರು, ಯಾರು ಕರೆಸಿದ್ದಾರೆ ಹೇಳಿದ್ರು, ನೀವು ಎಷ್ಟು ಕಾಲ ಆದರೂ ಹೇಳಿ, ನಮಗೆ ಹೀಗೇ ಬೇಕು ಅಂತ ಹೇಳಿದ್ದಕ್ಕೆ ನಾನು ಹೇಳ್ತೇನೆ. ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದ್ರೆ ಸಂಶಯ ಬರಬಹುದು, ಈ ಆಚಾರ ಈ ತರ ಒಂದೊಂದು ಶಬ್ದ ಹೇಳ್ತಾ ಹೋದ್ರೆ ನಮ್ ಗತಿ ಏನಾಗ್ಬೇಕು, ಯಾವಾಗ ಭಾಗವತ ಮುಗಿಬೇಕು ಅಂದ್ರೆ ಮುಗಿಸೋ ಭಾಗವತ ಬೇರೆ ಮತ್ತು ಕೇಳೋಣ, ಮುಗಿಸಲಿಕ್ಕಾಗದೇ ಇರುವ ಭಾಗವತವನ್ನ ಕೇಳೋಣ ಅಂತ ಹೇಳ್ತಾ ಇಲ್ಲಿ ಹೇಳ್ತಾರೆ. ನಿವೃತ್ತ ಗುಣವೃತ್ತ ಏ, ಇದು ಹಿಂದೆ ಹೇಳಿದ್ದೆ, ತುಂಬಾ ಸಲ ಹೇಳಿದ್ದೆ, ಮರೆತು ಹೋಗುವುದು ನಮ್ಮ ಸ್ವಭಾವ, ಆದ್ದರಿಂದ ಪುನಃ ಪುನಃ ಮೆಲುಕು ಹಾಕುವುದು ನಮ್ಮ ಅವಶ್ಯ ಕರ್ತವ್ಯ. ಏನದು ಗುಣ ಅಂದ್ರೆ? ಮೂರು ಗುಣಗಳು ಹೌದಾನೆ, ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣಗಳಿಂದ ನಮ್ಮನ್ನ ದೇವ ನಮ್ದೇ ಅದರ ಎಫೆಕ್ಟ್ ತೋರಿಸ್ತಾ ಇದ್ದಾನೆ. ನಮಗೆ ಇರುವ ಮೂರು ಗುಣಗಳ ಅಂಟು, ನಮ್ ಸುತ್ತೇ ಒಂದು ಪೊರೆ ಕೂತಿದೆ ನ್ಯಾಚುರಲ್, ಬಾಳೆಹಣ್ಣಿಗೆ ಸಿಪ್ಪೆ ಬಂದಂತೆ ಯಾರಾದರೂ ಅಂಟಿಸ್ತಾರ ತಂದು, ಇಲ್ಲಲ್ಲ ಅದಕ್ಕೆ ತಾನಾಗಿ ಬರುತ್ತೆ. ನಮ್ಮ ಓನ್ ಪ್ರಾಪರ್ಟಿ ಲಿಂಗದೇಹ ಪೊರೆ ಅನಾದಿಯಿಂದ ಕೂತಿದೆ, ಅದರ ಎಫೆಕ್ಟ್ ಏನು ಎಂಬುದು ತೋರತಾ ಇದ್ದಾನೆ. ಅದನ್ನ ಶಾಸ್ತ್ರ ಏನಂತ ಹೇಳುತ್ತೆ, ದೇವ ಬಂಧಿಸಿದ, ದೇವ ಬಂಧನಕ್ಕೊಳಗೆ ಮಾಡಿದ ಅಂತ ಹೇಳಿದ. ಅಂದ್ರೆ ಬಂಧನ ಅಂದ್ರೆ ಏನು ಹಗ್ಗ ತದ್ದು ಕಟ್ಟಿ ಹಾಕೋದಲ್ಲ, ಮೊದಲೇ ನಮ್ಮ ಹಗ್ಗ ಕಟ್ಟೆ ಹಾಕಿದೆ, ಈ ಹಗ್ಗದಿಂದ ನೀನೇ ನೋಡಪ್ಪ ಕಟ್ಟಿಕೊಂಡಿದ್ದೀಯಾ ಅಂತ ತೋರಿಸ್ತಾ ಇದ್ದಾನೆ. ಹೇಗದು ಅಂದ್ರೆ, ನಮ್ಮ ಲಿಂಗ ದೇಹದಲ್ಲಿ ಮೂರು ಗುಣಗಳಿವೆ. ಏನು ಮೂರು ಗುಣಗಳು? ಸತ್ವ, ರಜಸ್ಸು, ತಮ. ಆ ಮೂರು ಗುಣಗಳ ಎಫೆಕ್ಟ್ ನಮ್ಮ ಮೇಲೆ ಬೀಳತಾ ಇದೆ. ಹೇಗೆ ಬೀಳತಾ ಇದೆ? ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದೆ. ಯಾವುದು? ಈ ಟ್ಯೂಬ್ ಲೈಟ್ ಬಲ್ಬ್ ಇದೆ, ಅದರಿಂದ ಬೆಳಕು ಬರ್ತಾ ಇದೆ. ಅದರ ಸುತ್ತು ಟ್ರಾನ್ಸ್ಪರೆಂಟ್ ಪೇಪರ್ ಹಾಕಿದ್ರೆ, ಎಲ್ಲೋ ಪೇಪರ್ ಇಟ್ಟರೆ ಆ ಬೆಳಕು ಅದರ ಮೂಲಕ ಬರುವಾಗ ಆ ಬೆಳಕಿಗೆ ಯೆಲ್ಲೋ ಕಲರ್ ಅಂಟತ್ತೆ ನೋಡಿ, ಸರಿಯಾಗಿ ಆ ಬಲ್ಬಿಂದ ಹೊರಬರುವಾಗ ಬೆಳಕು ಬಿಳಿಯಾಗೇ ಇದೆ, ಆ ಪೇಪರ್ ಇಂದ ಹೊರಬರುವಾಗ ಮಾತ್ರ ಅದು ಎಲ್ಲೋ ಆಗಿರುತ್ತೆ. ಆ ಎಲ್ಲೋ ಕಲರ್ ಆ ಕಲರಿಗೆ ಎಷ್ಟು ಬೆರೆತಿರುತ್ತೆ ಅಂದ್ರೆ ಇನ್ಸಪರಬಲ್, ಅದ ಸಪರೇಟ್ ಮಾಡಲಿಕ್ಕೆ ಆಗಲ್ಲ. ಹಾಗೆ ಜೀವ, ಜೀವನ ತಿಳುವಳಿಕೆ ಬಿಳಿಯಾಗಿ ಬರ್ತಾ ಇದೆ, ಸುತ್ತು ಲಿಂಗ ದೇಹ, ಅದರೊಳಗೆ ಬಣ್ಣ ಕೂತಿದೆ, ಆ ಬಣ್ಣ ಜೀವನ ತಿಳುವಳಿಕೆಗೆ ಅಂಟತಾ ಇದೆ. ಯದ್ಯಪಿ ಜೀವ ಲಿಂಗ ಶರೀರ ಇಲ್ಲದಿದ್ರೆ ಏನು ನೋಡಿದ್ರು ಹೊರಗೆ ಬೇಡ ಬೇಡ ಬೇಡ. ಯಾಕೆ ಬೇಡ? ನಮಗೆ ಹೇಗೆ ಕಬ್ಬಿನ ಸಿಪ್ಪೆ ಇಟ್ಟರೆ ಮುಂದೆ ಬೇಡ ಅಂತ ನಾವು ತಾನಾಗಿ ಹೇಳುತ್ತೇವೋ ಹಾಗೆ ಜೀವನಿಗೆ ಸಹಜವಾದ ತಿಳುವಳಿಕೆ, ಈ ಪದಾರ್ಥಗಳಿಂದ ವ್ಯಕ್ತಿಗಳಿಂದ ನನಗೆ ಸುಖ ಬರಲ್ಲ, ಸುಖ ನನ್ನೊಳಗೆ ಇದೆ ಎಂಬ ತಿಳುವಳಿಕೆ ಇರುತ್ತೆ ಜೀವನಿಗೆ. ಆದ್ದರಿಂದ ಅವನು ಯಾವುದು ಬೇಡ ಅಂತಾನೆ. ಆದರೆ ಅವನಿಗೆ ನೋಡಿ, ಈ ಲಿಂಗದೇಹ ಇಲ್ಲ, ಜೀವ ಯಾವಾಗ್ಲೂ ಏನು ಬೇಡ, ಇನ್ನೇನು ಬೇಡ, ಮಿಕ್ಕದ್ದು ಬೇಡ. ಅದೇ ತಿಳುವಳಿಕೆ ಲಿಂಗ ದೇಹದ ಒಳಗಿಂದ ಟ್ರಾನ್ಸ್ಫರ್ ಆಗಿ ಒಳಗೆ ಬಂತು, ಬಂದು ಕೂಡಲೆ ಏನು ಕಾಣಿಸಿದ ಕೂಡಲೆ ಬೇಕು ಬೇಕು ಬೇಕು, ಇದೇ ಲಿಂಗ ದೇಹದ ಎಫೆಕ್ಟ್ ನೋಡಿ. ಆ ಲಿಂಗ ದೇಹದಲ್ಲಿ ಮೂರು ಬಣ್ಣಗಳು ಮಿಕ್ಸ್ ಆಗಿದೆ, ಯಾವುದು? ಸಾತ್ವಿಕ, ರಾಜಸ, ತಾಮಸ. ಬಿಳಿ, ಕೆಂಪು, ಕಪ್ಪು ಎಲ್ಲ ಸೇರಿ ಕೂತಿವೆ ಬಣ್ಣ. ಚೆನ್ನಾಗಿ ಮಿಕ್ಸ್ಡ್ ಕಲರ್ ಚೆನ್ನಾಗಿ ಬರ್ತಾ ಇದೆ ನಮ್ಮ ಯಾವುದಕ್ಕೆ, ನಮ್ಮ ಇಂಟೆಲಿಜೆನ್ಸ್ಗೆ ಮಿಕ್ಸ್ ಆಗಿದೆ. ಹಾ, ಅಕಿಂಚನರು ಅಂದ್ರೆ ಯಾರು ಹೇಳಿದ್ರಲ್ಲ, ದೇವರೇ ಬೇಕು ಅಂತ ಯಾರಿಗೆ ತಲೆ ಆಗಿರುತ್ತೆ ಅಂದ್ರೆ ಇಲ್ಲಿ ನೋಡಿ, ಆ ಪೇಪರ್ ಹಾಕಿದ್ದೇವೆ, ಬಲ್ಬ್ ಇದೆ, ಬಲ್ಬೇನೋ ಯಾವಾಗೂ ಎವರ್ ಗ್ರೀನ್ ಫ್ರೆಶ್ ಆಗಿದೆ. ಈ ಪೇಪರು ಓಲ್ಡ್ ಪೇಪರ್, ಅದು ಹೊಸದಾಗಿ ಹಾಕಿದರೆ ಪೇಪರ್ ಹೆಂಗಿರುತ್ತೆ? ಸ್ಟ್ರಾಂಗ್ ಆಗಿರುತ್ತೆ, ಎಲ್ಲೋ ಕಲರ್ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬರ್ತಾ ಇರುತ್ತೆ. ಅದೇ ಹಳೇ ಪೇಪರು, ಎಲ್ಲೋ ಕಲರ್ ಪೇಪರ್ ಇದ್ರೆ, ಅದು ಹಾಗೇ ಇದ್ರೆ ಆ ಕಲರ್ ಎಲ್ಲ ಶೇಡ್ ಆಗ್ತಾ ಅವಾಗೆ ಫ್ರೆಶ್ ಆಗಿ ಹಾಕಿದ. ಏನು ಎಲ್ಲೋ ಕಲರ್ ಪೇಪರ್ ಇಂದ ಬಣ್ಣ ಬಂದ್ರೆ ಎಲ್ಲೋ ಕಲರ್ ಬರುತ್ತಲ್ಲ, ಆ ಕಲರ್ ಬರುತ್ತಾ? ಆ ಹಳೇ ಪೇಪರ್ ಇದ್ರೆ ಡಿಮ್ ಎಲ್ಲೋ ಬರುತ್ತೆ, ಕೆಲವೊಮ್ಮೆ ಎಲ್ಲೋ ಕಲರ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಆ ಪೇಪರ್ ಅಲ್ಲಿ, ಅದರಾಗಿಂದ ಬರೋದಕ್ಕೆ ಬಿಳಿದೇ ಬರ್ತಾ ಇರುತ್ತೆ. ಈ ಫ್ರೆಶ್ ಆಗಿ ಬರುವ ಎಲ್ಲೋ ಕಲರ್ ಅದರಲ್ಲಿ ಬರಲ್ಲ. ಇಷ್ಟೇ ನಮಗೂ ಜ್ಞಾನಿಗಳಿಗೂ ವ್ಯತ್ಯಾಸ. ಏನದು ಅಂದ್ರೆ, ಭಗವಂತನನ್ನ ಚಿಂತನೆ ಮಾಡಿ 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 ಅವರ ಸುತ್ತು ಇರುವ ಎಲ್ಲೋ ಪೇಪರ್, ಯಾವುದು? ಲಿಂಗ ದೇಹ, ಅದರೊಳಗಿರುವ ಮೂರು ಗುಣಗಳ ಕಲರ್ ಏನಿದೆಯಲ್ಲ, ಶೇಡ್ ಆಗಿಬಿಟ್ಟಿದೆ ಅವರಿಗೆ. ಆ ಕಲರ್ ಎಲ್ಲ ಡಿಮ್ ಆಗಿಬಿಟ್ಟಿದೆ. ಎಷ್ಟು ಡಿಮ್ ಆಗಿದೆ ಅಂದ್ರೆ, ಈ ಬಿಳಿ ಕಾಂತಿ ಹೊರಗೆ ಬರುವಾಗ ಬಣ್ಣ ಅಂಟುತ್ತಾನೇ ಇಲ್ಲ ಅವರಿಗೆ. ಪೇಪರ್ ಇದ್ರೂ ವೇಸ್ಟ್, ಬರೀ ಬಿಳಿ ಕಾಂತಿಯೇ ಬರ್ತಾ ಇದೆ. ನಮಗೆ ಅವಾಗೆ ಹೊಸದಾಗಿ ಪೇಪರ್ ಹಾಕಿದ್ರೆ ಹೇಗಿರುತ್ತೋ ಸ್ಟ್ರಾಂಗ್ ಬಣ್ಣದಿಂದ ಬರುತ್ತಾ ಇದೆ. ಇದು ನಮಗೂ ಅವರಿಗೂ, ಬುದ್ಧಿಗೆ ಅಂಟು ಬಿಟ್ಟೋಗಿದೆ ಅವರಿಗೆ, ನಮಗೆ ಬುದ್ಧಿಗೆ ಅಂಟು ಚೆನ್ನಾಗಿದೆ. ಅದಕ್ಕೆ ಹೇಳ್ತಾ ನಿವೃತ್ತ ಗುಣವೃತ್ತಯೇ. ಅವಾಗ ನಮ್ಗೆ ಡೌಟ್ ಬಂತು, ಅಲ್ಲಯ್ಯ ಈ ಮೂರು ಗುಣದ ಬಣ್ಣ ನಮ್ಮ ತಿಳುವಳಿಕೆಗೆ ಗಟ್ಟಿಯಾಗಿದೆ, ಅವ್ರಿಗಾಗಿ ಬಿಟ್ಟೋಯ್ತು, ಅವ್ರಿಗೆ ಅಂಟದೆ ಹೋಗಿದಾಗಿದೆ, ಯಾಕೆ ಬಿಳೇ ಕಲರ್ ಬರ್ತಾ ಇದೆಯಲ್ಲ ಅಂದ್ರೆ, ಅವಳು ಸುಮ್ಮನೆ ಕೂತಿಲ್ಲ, ಜನ್ಮ ಜನ್ಮಗಳಿಂದ ಒಂದು ಮಂತ್ರ ಜಪ ಮಾಡತಾ ಬರ್ತಾ ಇದ್ದಾರೆ, ಅದರ ಎಫೆಕ್ಟ್ ಇಂದ ಸುತ್ತು ಇರುವ ಪೇಪರ್ ಅಲ್ಲಿ ಕಲರ್ ಎಲ್ಲ ಶೇಡ್ ಆಗಿ ಹೋಗ್ತಾ ಇದೆ. ಏನದು ಅಂದ್ರೆ, ಇಷ್ಟೇ ನಿವೃತ್ತ ಗುಣವೃತ್ತಯೇ. ಗುಣ ಅಂದ್ರೆ ಮೂರು ಬಣ್ಣ, ಗುಣದ ವೃತ್ತಿ ಅಂದ್ರೆ ಅದರ ಅಂಟು, ಗುಣದ ವೃತ್ತಿ ಅದು ನಿವೃತ್ತ ಆಗಿದೆ ಅಂದ್ರೆ ಹೋಗಿದೆ. ಯಾರಿಗೆ? ದೇವರಿಗೆ. ಅಂದ್ರೆ ನೋಡಿ, ದೇವರು ದುಃಖರಹಿತ, ನಾವು ದುಃಖ ರಹಿತರಾಗ್ತೀವಿ, ಇಬ್ಬರು ಒಂದೇನಾ ಅಂದ್ರೆ, ದುಃಖ ಬಂದು ಕಳಕೊಂಡವರು ನಾವು ದುಃಖರಹಿತರು. ದೇವ ದುಃಖ ಬಂದು ಕಳಕೊಂಡವ ಅಲ್ಲ, ದುಃಖವೇ ಬಾರದವ, ಆದ್ದರಿಂದ ದುಃಖರಹಿತ. ಹಾಗೆ ಇವರು ತಮ್ಮ ಸುತ್ತು ಇರುವ ಬಣ್ಣ ಕಳಕೊಳ್ಳಿಕ್ಕೆ ದೇವರನ್ನ ಚಿಂತನೆ ಮಾಡಿದ್ರು. ನಿವೃತ್ತ ಗುಣವೃತ್ತಯೇ ಅಂದರೆ, ಬಣ್ಣದ ಅಂಟೇ ಇಲ್ಲದವ ಅಂತ ದೇವರನ್ನ ಚಿಂತನೆ ಮಾಡಿದರೆ, ಮೂರು ಗುಣದ ಬಣ್ಣದ ಅಂಟೇ ಇಲ್ಲದವ, ಅದರ ಪ್ರಭಾವವೇ ಇಲ್ಲದವ ಅಂತ ಚಿಂತನೆ ಮಾಡಿ 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 ತಮ್ಮ ಸುತ್ತೂ ಇರುವ ಲಿಂಗ ದೇಹದ ಬಣ್ಣ ಶೇಡ್ ಆಗುವಂತೆ ಮಾಡಿಬಿಟ್ರು. ಅದು ಎಷ್ಟಾಗಿದೆ ಅಂದ್ರೆ ಯೂಸ್ಲೆಸ್ ಪೇಪರ್ ತರ ಆಗಿಬಿಟ್ಟಿದೆ. ಅವರ ಕಾಂತಿ ಬಿಳಿಯಾಗೆ ಬರ್ತಾ ಇದೆ. ಏನು ಕಾಂತಿ ಬರ್ತಾ ಇದೆ? ಏನು ಬೇಡ, ಇದು ಬೇಡ, ಇದು ಬೇಡ, ಏನ್ ನೋಡಿದ್ರು ಬೇಡ ಅನಿಸ್ತಾ ಇದೆ. ಈ ರೋಗ ಬಂದವರಿಗೆ ಉಪಚಾರ ಜಾಸ್ತಿ ಇರುತ್ತೆ. ಮನೆಗೋಷ್ಟೇ ಮಾಮೂಲಾಗಿ ಹಿಡಿಸ್ಕೊಳ್ಳಲ್ಲ, ತಮಾಷೆ ಹೇಳಿದೆ. ಅದು ಮಾಡು ಇದು ಮಾಡು ಅಂದ್ರೆ ಸರಿ ರೀ ಮಾಡ್ತೇವೆ ಬಿಡಿ ಅಂತ ಇರ್ತಾರೆ. ಈ ರೋಗ ಬಂದಾಗ ಏನ್ರಿ ಏನ್ ಮಾಡ್ಬೇಕು, ಸ್ಪೆಷಲ್ ಕೇರ್ ಎಲ್ಲ ತಗೊಂಡು ಕೇಳ್ತಾ ಇರ್ತಾರೆ. ಇದು ಕೊಳ್ಳ ಅದು ಕೊಳ್ಳ, ಅವ್ರು ನಂಗೆ ಏನು ಬೇಡ ಏನು ಬೇಡ ಅಂತ ಇರ್ತಾರೆ. ಹೌದ್ ತಾನೆ, ತಮಾಷೆ ಹೇಳ್ಬೇಕಾದ್ರೆ ಗಂಡ ಹೆಂಡತಿ ಮೇಲೆ ಸಂಶಯ, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾಳೋ ಇಲ್ಲೋ ಅಂತ. ಅದಕ್ಕೆ ಚೂರು ಹೊರಗೆ ಹೋದ, ಹೋದಂತೆ ಮಾಡಿ ಮತ್ತ ಬಂದು ಕಿಡಕಿ ಹತ್ರ ಕೇಳ್ತಾ ಇದ್ದ, ಅಮ್ಮನ ಹೇಗೆ ನೋಡ್ಕೊಳ್ತಾಳೋ ಮಾತುಗಳು ಕೇಳೋಣ ಅಂತ. ಅದು ಹೆಂಡತಿ ಗೊತ್ತಾಯ್ತು, ಹೆಂಡತಿ ಗೊತ್ತಾಯ್ತು, ಶುರು ಕೇಳ್ತಾ ಇದ್ದ. ಹೆಂಡತಿ ಕೇಳ್ತಾಳೆ ಅತ್ತೆಯನ್ನ, ಚೂರು ತಗೊಳ್ಳಿ ಅತ್ತೆ, ಚೂರು ತಗೊಳ್ಳಿ ಅತ್ತೆ ಅಂತ. ಆಕೆ ಬೇಡಮ್ಮ ಬೇಡಮ್ಮ ನಂಗೆ ಕೊಡ್ತೀಯಾ, ಬೇಡಮ್ಮ ಬೇಡಮ್ಮ ಯಾಕೆ ಹೀಗ್ ಮಾಡ್ತೀರಾ, ಚೂರಾದ್ರೂ ತಗೊಳ್ಳಿ. ಇಲ್ಲಮ್ಮ ಬೇಡ, ದಯವಿಟ್ಟು ಬೇಡ. ಆಕೆ ಹೇಳ್ತಾಳೆ, ಅಲ್ಲ ನಮ್ಮವ್ರು ಏನ್ ಅನ್ಕೊಳ್ತಾರೆ, ನಿಮ್ಗೇನು ಕೊಡ್ತಾ ಇಲ್ಲ ಅನ್ಕೊಳ್ತಾರಲ್ಲ, ಏನು ಬೇಡ ತಾಯಿ ಸುಮ್ಮನೆ ಇರಮ್ಮ ಅಂತ ಕೇಳ್ತಾಳೆ. ಇವ್ ಅಯ್ಯೋ ನಮ್ಮಮ್ಮಂದೇ ತಪ್ಪು ಇದು, ನಮ್ಮವ್ಳು ಚೆನ್ನಾಗ್ ನೋಡ್ಕೊಂತಾಳೆ, ಕೊಟ್ಟದ್ದೇನು ಆಕೆ ಮಡಿ ಹೆಂಗಸು, ಈಕೆ ಕೊಟ್ಟದ್ದು ಅರಟ್ನ ಕುಂಕುಮ. ಯಾಕೆ ಹೇಳಿದೆ ಹಾಗೆ, ತಮಾಷೆ ಹೇಳಿಲ್ಲ, ಯಾರನ್ನು ವಹಿಸ್ಬೇಕು ಅಂತಲ್ಲ. ಇಷ್ಟವಿಲ್ಲದ ಯಾವುದಾದರೆ ಪದಾರ್ಥ ನಮಗೆ ಸ್ವೀಕಾರ ಅರ್ಹ ಅಲ್ಲವೋ? ಮಡಿ ಹೆಂಗಸರು ಅಂದ್ರೆ ಯಾರು? ಗಂಡರ ಮೇಲೆ ಪೂರ್ಣ ಅಭಿಮಾನದಿಂದ ಈ ಜೀವನದಲ್ಲಿ ಭಗವಂತ ಕೊಟ್ಟದ್ದಿಷ್ಟೇ, ಅವರಿಗಿಲ್ಲದ ಭಾಗ್ಯ ನನಗೂ ಬೇಡ ಅಂತ ತ್ಯಾಗ ಮಾಡಿದ ಸನ್ಯಾಸಿಗಳವರು. ಹೌದಾನೆ? ಅದಕ್ಕೆ ಜಗತ್ತಲ್ಲೇ ನಮಸ್ಕಾರ ಮಾಡುತ್ತೆ, ಸ್ವಾಮಿಗಳು ತೀರ್ಥ ಕೊಡುತ್ತಾರೆ, ಅಂಥ ಬೆಲೆ ಇದೆ. ಹೌದು, ಅಂಥವರು ಎಲ್ಲ ತ್ಯಾಗ ಮಾಡಿ ಕೂತಾಗ ಅಂಥವರಿಗೆ ಬೇಡದಂತಹ ವಸ್ತುವನ್ನು ಇಟ್ಟರೆ ಬೇಡ ಬೇಡ ಅಂತ ತಿಕ್ಕಾರ ಮಾಡಿಬಿಡುತ್ತಾರೆ. ಅವರಿಗೆ ನಮಸ್ಕಾರ ಮಾಡಬೇಕು ತಾನೆ? ಅದೇ ಹೇಳಿದೆ. ಹಾಗೆ ಅವರಿಗೆ ಹೇಗೆ ಅದು ಬೇಡ ಅಂತ ಧಿಕ್ಕಾರ ಮಾಡಿರ್ತಾರೋ, ಹಾಗೆ ಜ್ಞಾನಿಗಳಿಗೂ ಕೂಡ ಬುದ್ಧಿ ಹೇಗಾಗಿರುತ್ತೆ? ಏನು ಕಂಡ್ರು ಬೇಡ ಬೇಡ ಬೇಡ, ಸ್ವಾಮಿ ಇದ್ರೆ ಸಾಕು ಅಂತ ಬರ್ತಾ ಇದೆ. ಮತ್ತೆ ನಮಗೆಲ್ಲ ಬೇಕು ಬೇಕು ಅಂತ ಬರ್ತಾ ಇದೆಯಲ್ಲ, ನಾವೂ ಹಾಗಾಗಬೇಕಾದ್ರೆ ಏನು ಮಾಡೋಣ ಅಂದ್ರೆ, ಅವರು ಮಾಡಿದ್ದೇ ನೀವು ಮಾಡಿ ಎಂದು. ಏನು ಮಾಡಬೇಕು? ನಿಮ್ಮೊಳಗೂ ದೇವರಿದ್ದಾರೆ, ಆ ದೇವರನ್ನ ನಿವೃತ್ತ ಗುಣವೃತ್ತಯೇ ಹೇ ಸ್ವಾಮಿ, ಅಂಟಿಲ್ಲದವನೇ, ಯಾವ ಗುಣದ ಅಂಟಿಲ್ಲದವನೇ ಅಂತ ಚಿಂತನೆ ಮಾಡಿದರೆ ನೀವು ಅಕಿಂಚನನು ಆಗ್ತೀರಿ. ಅವಾಗ ದೇವ ನಿಮಗೆ ವಿತ್ತ ಆಗ್ತಾನೆ, ಅಕಿಂಚನ ವಿತ್ತ ದೇವ ಆಗ್ತಾನೆ. ಇಲ್ಲಿ ಎರಡು ಕೊಡ್ತಾ ಇದ್ದಾರೆ, ನೀನು ಅಕಿಂಚನ ವಿತ್ತ, ಯಾಕೆ ನೀನು ನಿವೃತ್ತ ಗುಣವೃತ್ತಿ ಅಂತ ಚಿಂತನೆ ಮಾಡಿ ಗತಿ ಹೇಗಾಗಿದೆಯಾ ಅಂತ ಎರಡು ಕಾಂಬಿನೇಷನ್ ಕೊಡ್ತಾ ಇದ್ದಾರೆ. ನಮ್ಮ ಸಾಧನೆ ಏನು ಅಂತ ಇಡೀ ಸಾಧನೆಯನ್ನ ಇಲ್ಲಿ ತುಂಬಿ ಕೊಡ್ತಾ ಇದ್ದಾರೆ. ಹಾಗಾದರೆ ದೇವರ ಎದುರಿ ನಿಂತಾಗ ಏನಂತ ಚಿಂತನೆ ಮಾಡೋಣ ಅಂದ್ರೆ, ಶ್ರೀನಿವ ಕಲ್ಯಾಣ ಗಾತ್ರಾಯ ಕಾಂತ ಪ್ರದಾಯನೇ ಸರ 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 ಹೇಳಿ ಬೇಡಂಗಿಲ್ಲ. ಒಳಗೆ ಚೂರಾದ್ರೂ ಗೊತ್ತು, ಸ್ವಾಮಿ ಅಂಟಿಲ್ಲದವನು ನನಗಲ್ಲ ಅಂತ ಕೂತಿದೆಯ, ಯಾವುದು ಬೇಡವೋ ಎಲ್ಲ ಕೇಳತಾ ಇದ್ದೇನೆ, ನಿನ್ನನ್ನೇ ಬೇಡತಾ ಇಲ್ಲ. ಕನ್ನಡದಲ್ಲೇ ಕೇಳಿ, ಸಂಸ್ಕೃತವೇ ಬೇಕಾಗಿಲ್ಲ, ಅವನು ಕನ್ನಡ ಅರ್ಥ ಆಗುತ್ತೆ. ಆಗಲ್ವಾ ಶ್ರೀನಿವಾಸನಿಗೆ? ಆಗಲ್ವಾ? ಆಗುತ್ತಲ್ವಾ? ಕನ್ನಡದಲ್ಲೇ ಕೇಳಿಕೊಳ್ಳಿ, ಸ್ವಾಮಿ ನಿನ್ನನ್ನೇ ಬೇಡಬೇಕೆಂಬ ಬುದ್ಧಿ ಬರ್ತಾ ಇಲ್ಲ. ಹರಿಯೇ ಎಲ್ಲ ಕಡೆ ಹೋಗ್ತಾ ಇದೆ, ಅದಕ್ಕೆ ಕಾರಣ ಅಂಟಿದೆ, ಅಂಟಿದೆ. ಅಂಟು ಹೋಗಬೇಕಾದ್ರೆ ನಿನ್ನನ್ನ ಅಂಟಿಲ್ಲದವ ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಟಿಲ್ಲದವ ಹರೇ ನಮಸ್ಕಾರ ಅಂತ ಒಂದು ಸಲ ಆದರೂ ಮಾಡಿದರೆ ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯಲ್ಲಿ ಫಿಲ್ಟರ್ ಆಗ್ಬೇಕು, ಏನು ಕೇಳಬೇಕು ಹೇಗ್ ಕೇಳಬೇಕು. ಪ್ರಾರ್ಥನೆ ಮಾಡಿದ್ದಕ್ಕೆ ನಮ್ಮಲ್ಲೇ ಸಂತೋಷ ಬರಬೇಕು. ಅಪ್ಪ ನಿನ್ನಲ್ಲಿ ಇಷ್ಟು ಕೇಳಿದ್ನಲ್ಲ, ಸಂತೋಷ ಆಯ್ತು ಹರಿಯೇ, ಈ ಬುದ್ಧಿ ಕೊಟ್ಟಿಯಲ್ಲ ಅಂತ. ಈ ತರ ಪ್ರಾರ್ಥನೆ ಮಾಡೋಣವಾ? ಯಾವಾಗಂದ? ಹೀಗಿಂದೆ ಮಾಡೋಣ, ಮತ್ತೆ ನಾಳೆಯಿಂದ ಅಂತ ಹೇಳ್ತೀರ? ಯಾಕಂದ್ರೆ ನಾಳೆ ಇದ್ರೆ ಮಾಡೋಣ, ನಾಳೆ ಬೆಳಗ್ಗಿನವರೆಗೂ ನಾವು ಇದ್ರೆ ಖಂಡಿತ ಮಾಡೋಣ. ಈಗಂತೂ ಇಟ್ಟಿದ್ದಾನಲ್ಲ, ಮಾಡಿ ಹೋಗೋಣ ಎಂಬಲ್ಲಿಗೆ ಶ್ರೀಕೃಷ್ಣ.